नित्यादित्य जगद्धात्रे नित्याय ज्ञानमूर्तये पूर्णानन्दाय हरये सर्वज्ञ भुजे नमः। यस्माद् ब्रह्म रुद्रेन्द्रादि देवतानां श्रियोपि च ज्ञानस्फूर्ति सदा तस्मै हरये गुरवे नमः। यज्ञं यज्ञभुजं प्राज्ञं पूर्णप्रज्ञमुनीश्वरं मनोज्ञ गुणमासेवे सुज्ञानतमहर्निशम्। शुद्धं प्रमाणमतुलं परतत्त्वविनिर्णये आनन्दतीर्थार्ये आनन्दतीर्थार्यो भगवान् प्रदिशो सदृशं मुनिः सुदृशं मुनिः। चित्रैपदस्य गम्भीरैः वाक्यैर्मानैरखण्डितैः गुरुभावं व्यञ्जयन्ति भाति श्री जयतीर्थवाक्। प्रणमत्कामधेनुं च भजस्वरतरोपमं श्रीभावबोधकृत्पादि चिन्तामृपास्महे। ज्ञानभक्त्यादि वैराग्य सद्गुणाब्धिं यतीश्वरं सत्यप्रमोदतीर्थार्यं वन्दे ज्ञानापिवृत्तये। ಹಿಂದಿನ ಸಲ ನಾವು ಈ 9ನೇ ಶ್ಲೋಕವನ್ನು ನೋಡಿದ್ದೀವಿ. ಏಮಂ ಭಾವಂ ಭಜಂತೆ ಸುರಮಕ ಸುಜನ ರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರ ಚಲಿತೈಶ್ಚಾಮರೈಶ್ಚಾರುವೇಷಾಃ ವೈಕುಂಠೆ ಕಂಠಲಗ್ನ ಸ್ಥಿರ ಶುಚಿ ವಿಲಸತ್ ಕಾಂತಿ ತಾರುಣ್ಯಲೀಲಾ ಲಾವಣ್ಯಾ ಪೂರ್ಣಕಾಂತ ಕುಶವರ ಸುಲಭ ಶ್ಲೇಷ ಸಮ್ಮೋದ ಸಾಂದ್ರಾಹ. ಇದು 9ನೇ ಶ್ಲೋಕ, ಇದನ್ನಲ್ಲಿ ನೋಡಿದೀವಿ. ಇದರಲ್ಲಿಂದ ವೈಕುಂಠ ಇದು ಮತ್ತು ವೈಕುಂಠದ ವರ್ಣನೆ ಮತ್ತು ಇದರ ಮೂರು ಭಾವಗಳು ಇದರಲ್ಲಿ ಬಂದು, ಯಾರು ಬಂದು ಆಚಾರ್ಯರ ಸಿದ್ಧಾಂತವನ್ನ ಆರಾಧನೆ ಮಾಡಿ ಅದನ್ನ ಬಂದು ಅಳವಡಿಸಿಕೊಂಡು ಇರ್ತಾರೆಯೋ ಅವರಿಗೆ ವೈಕುಂಠಾದಿ ಪ್ರಾಪ್ತಿ ಇದು ಮೋಕ್ಷವನ್ನೇ ಕೊಡ್ತಾನ ಭಗವಂತ, ಮತ್ತು ವಾಯುದೇವರು ಭಗವಂತನೇ ಕೊಡ್ತಾರಂಬುದು. ಮತ್ತು ಯಾರು ಬಂದು ಆಚಾರ್ಯರ ಸಿದ್ಧಾಂತವನ್ನ ದ್ವೇಷ ಮಾಡ್ತಾರೆಯೋ ಅವರಿಗೆ ಬಂದು ನರಕ ಪ್ರಾಪ್ತಿ ಆಗತ್ತೆ. ಮತ್ತು ಯಾರು ಬಂದು ಈ ಆಚಾರ ಶಾಸ್ತ್ರವನ್ನ ದ್ವೇಷ ಮತ್ತು ಪ್ರೀತಿ ಮಾಡಲಿಲ್ಲವೋ, ಆಚಾರ ಶಾಸ್ತ್ರವೂ ಬೇಡ, ಆಚಾರ್ಯರ ಬಂದು ಶಾಸ್ತ್ರವನ್ನ ದ್ವೇಷವನ್ನು ಮಾಡಲಿಲ್ಲ, ಹಾಗತಂದ್ರೆ ಈ ನಿತ್ಯ ಸಂಸಾರವನ್ನ ಕೊಡ್ತಾರೆ. ಹಂಗಂಬುದಾಗಿ ಈ ಮೂರು ಪದ್ಯದಲ್ಲಿ ಒಂದು ಫಸ್ಟ್ ಈ 9ನೇ ಶ್ಲೋಕ ಏನು ವೈಕುಂಠ ಪ್ರಾಪ್ತಿ ಆಗತ್ತೆ ತಂದು, ಮತ್ತು ಅದನ್ನ 10ನೇ ಶ್ಲೋಕ ಬಂದು ಮತ್ತು ಅದರ ಒಂದು ಕಂಟಿನ್ಯೂಟಿ ಅದನ್ನ ಎರಡನೇ ಅದನ್ನು ಸ್ವಲ್ಪ ಇನ್ನೂ ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತಾರೆ. ವೈಕುಂಠ ಪ್ರಾಪ್ತಿಯನ್ನ ಮೋಕ್ಷವನ್ನ ಇದ ಸ್ವರ್ಗ ಪ್ರಾಪ್ತಿಯನ್ನ ಹೇಳ್ತಾರೆ. ಮತ್ತು 11ನೇ ಶ್ಲೋಕದಲ್ಲಿ ಬಂದು ಅವರು ಯಾವ ಒಂದು ದುಷ್ಟವನ್ನ ಕಷ್ಟವನ್ನ ಬಂದು ಅವರು ಎಂಜಾಯ್ ಮಾಡ್ತಾರೆ ಹಂಗಂಬಾದನ 11ನೇ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದ 12ನೇ ಶ್ಲೋಕದಲ್ಲಿ ಇದು ಎರಡು ಇಲ್ಲದವರು ಬಂದು ಹೇಗೆ ನಿತ್ಯ ಸಂಸಾರವನ್ನ ಬಂದು ಹೇಗೆ ಅನುಭವಿಸ್ತಾರೆ ಹಾಗನೋ ಅದನ್ನ ಹೇಳ್ತಾರೆ. ಸೊ ಈ 11ನೇ ಶ್ಲೋಕಕ್ಕೆ ಹೋಗೋಣ ಈಗ. ಯಾಕಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಏಮಂ ಭಾವಂ ಭಜಂತೆ ಸುರಮಗ ಸುಜನ ರಾಧಿತಂತೆ ತೃತೀಯಂ. ಈ ತೃತೀಯಂ ಭಾವಂ, ಈ ತೃತೀಯಂ ಭಾವಂ ಅಂದ್ರೆ ನಾನು ಹಿಂದೆನೆ ಹೇಳಿದೆ. ಈಗ ಬಂದು ವಾಯುದೇವರ ಕುರಿತು ಯಾವ ಯಾರಿಗೆ ಬಂದು ಅದರ ಮೇಲೆ ಬಂದು ಯಾವ ಒಂದು ಇದನ್ನ ಇಲ್ಲ, ಪ್ರಾಬ್ಲಮ್ ಇಲ್ಲ. ಅದೇ ತರ ಬಂದು ಹನುಮಂತ ದೇವರ ಮೇಲೆ ಯಾರೇನು ಅವರು ಹನುಮಂತ ದೇವರು ಹಾಗಂಬ ಒಂದು ಕಷ್ಟ ನಷ್ಟ ಯಾವುದೂ ಇಲ್ಲ. ಮೂರನೇದು ಭೀಮಸೇನ ದೇವರ ಮೇಲೆ ಯಾರೇನು ಯಾವ ಸಂಶಯನೂ ಇಲ್ಲ. ಬಟ್ ಈ ಮೂರನೇದು ತೃತೀಯ ಭಾವಂ ಬರಾವಳಿ, ಈಗ ಮಧ್ವಾಚಾರ್ಯ ವಾಯುದೇವರೇ ಮಧ್ವಾಚಾರ್ಯ ಅವತಾರ ಮಾಡಿ ಬಂದಿದ್ದಾರೆ, ಅವರು ಶಸ್ತ್ರಾಸ್ತ್ರವನ್ನು ಕೊಟ್ಟಿದ್ದಾರೆ, ಹಂಗಂಬ ಮೇಲೆ ಎಲ್ಲರಿಗೆ ಬಂದು ಕೆಲವರಿಗೆ ಬಂದು ಅವರೇನು ಮಧ್ವಾಚಾರ್ಯ ಏನು ಶಾಸ್ತ್ರವನ್ನು ಏನು ನಾವೇನು ಫಾಲೋ ಮಾಡೋದೇನು, ನಾವು ಅವ್ರ ಶಾಸ್ತ್ರನ ಕೇಳೋದೇನು ತುಂಬ ಅದು ಇದೆ. ಕೆಲವರು ಬಂದು ಅದನ್ನ ಅಳವಡಿಸಿಕೊಂಡು ಹೋಗ್ತಾರೆ, ಬೇಡ ತಂದವರು ನಿತ್ಯ ಸಂಸಾರದಲ್ಲಿ ಇರ್ತಾರೆ. ಸೊ ಈ ತೃತೀಯ ಭಾವದಲ್ಲಿ ಯಾರೇ ಬಂದು ಡೌಟ್ ಬರ್ತೀಯೋ, ಯಾರೇ ಬಂದು ಸಂಶಯ ಉಳಿತೀಯೋ, ಅವ್ರು ಬಂದು ಏನ್ ಅನುಭವಿಸ್ತಾರೆ ಹಂಗಂಬಾವನೆ ಹೇಳ್ತಾರೆ. ಯಾಕಂದ್ರೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಅದನ್ನ ಬಂದು ಅಳವಡಿಸಿಕೊಂಡು ಹೋದ್ರೆ ಅವ್ರು ಏನಾಗತ್ತೆ, ಮೋಕ್ಷ ಪ್ರಾಪ್ತಿಗಳು ಆಗತ್ತೆ ಅಂತ ಹೇಳಿದ್ರು. ಸರಿ, ಅದನ್ನ ಬಿಟ್ಟು ಅದನ್ನ ಬಂದು ಅದನ್ನೇ ಈಗ 11ನೇ ಶ್ಲೋಕದಲ್ಲಿ ಕಂಟಿನ್ಯೂ ಮಾಡ್ತಾರೆ. ಸೊ 11ನೇ ಶ್ಲೋಕದಲ್ಲಿ ಅಂತ ಹೇಳ್ತಾರೆ ಅವ್ರು ಏನು ಕಷ್ಟವನ್ನ ಪಡ್ತಾರೆ ಅಂತ ಹೇಳಿ 10ನೇ ಶ್ಲೋಕದಲ್ಲಿ ಅವರು ಕಂಟಿನ್ಯೂ ಅದನ್ನ ಬಂದು ಇನ್ನೂ ಏನು ಮತ್ತು ವಿಸ್ತಾರವಾಗಿ ಹೇಳ್ತಾರೆ. ಆ ಸ್ವರ್ಗಾದಿ ಪ್ರಾಪ್ತಿ ಬಂದು ಹೇಗೆ ಅವರಿಗೆ ಆಗತ್ತೆ ಅಂಬದನ್ನ ಇನ್ನೂ ಸ್ವಲ್ಪ ವಿಸ್ತಾರ ಮಾಡಿ ಹೇಳ್ತಾರೆ. ಆನಂದಾನ್ ಮಂದಮಂದ ದದತಿ ಮರುತ ಕುಂದಮಂದಾರನಂದ್ಯ ವರ್ತಾಮೋದಾನ್ ದದಾನ ಮೃದುಪತ ಮುದಿತೋತ್ ಗೀತಕೈ ಸುಂದರೀನಾಂ ಬೃಂದೈರಾವಂದ್ಯ ಮುಕ್ತೇಂದ್ವಹಿ ಮಗುಮದನಹೀಂದ್ರ ದೇವೇಂದ್ರ ಸೇವ್ಯೇ ಮೌಕುಂದೇ ಮಂದಿರೇಸ್ಮಿನ್ ಅವಿರದ ಮುದಯನ್ ಮೋದಿನಾಂ ದೇವದೇವ. ಇದು ಒಂದು 10ನೇ ಶ್ಲೋಕ. ಇದರಲ್ಲಿ ಏನಂದ್ರು ಅಂದ್ರೆ ಹಿಂದೆ ಬಂದು ಹೇಳಿದಂಗೆ ಅವರು ಎಷ್ಟ ಎಂತ ಆನಂದವನ್ನ ಪಡ್ತಾರೆ ಹಂಗಂಬಂದ್ರೆ ಹೇಳ್ತಾರೆ. ಇದರಲ್ಲಿ ಆನಂದಾನ್ ಇದನ್ನ ಪದಚ್ಛೇದ ಮಾಡ್ತೀನಿ, ಆನಂದಾನ್ ಮಂದಮಂದಾಹ ದದತಿ ಮರುತಃ ಕುಂದ ಮಂದಾರ ನಂದ್ಯಾವರ್ತ ಮೋದಾನ್ ದದಾನ ಮೃದುಪತ ಉದಿತ ಉಜ್ಜೀತ ಕೈ ಸುಂದರೀನಾ ವೃಂದೈ ವೃಂದೈರಾ ವೃಂದೈರಾ ವೃಂದೈ ಆವಂದ್ಯ ಮುಕುಂದ ಆವಂದ್ಯ ಮುಕ್ತ ಮುಕ್ತು ಮುಕ್ತ ಇಂದು ಅಗಿಮಹು ಮದನ ಹಿ ಅಹೀಂದ್ರ ಅಹೀಂದ್ರ ದೇವೇಂದ್ರ ಸೇವ್ಯೇ ಮೌಕುಂದೇ ಮಂದಿರೇಸ್ಮಿನ್ ಅವಿರದ ಮುದಯನ್ ಅವಿರದನ್ ಅವಿರದಂ ಉದಯನ್ ಮೋದಿನಾಂ ದೇವದೇವ. ಸೊ ಇದು ಪದಚ್ಛೇದ ಆಯ್ತು. ಈಗ ಈಗ ಪದಚ್ಛೇದ ಇನ್ನ ಪದ ಬಿಡಿಸಿದ್ದಾರೆ. ಇದು ಏನಂತಾರ ಈ ಶ್ಲೋಕದಲ್ಲಿ ಹೇಳಿದ್ರೆ, ಇದು ಆನಂದವನ್ನ ಹೊಂದುತ್ತಾರೆ ಯಾರು ಒಂದು ಆಚಾರ ಶಾಸ್ತ್ರವನ್ನ ಪ್ರೀತಿ ಮಾಡಿ ಅದನ್ನ ಬಂದು ಆರಾಧನೆ ಮಾಡಿ ಅದನ್ನ ಬಂದು ಅಳವಡಿಸಿಕೊಂಡಿರ್ತಾರೆಯೋ ನಿತ್ಯ ತಮ್ಮ ಸಂಸಾರದಲ್ಲಿ, ಅವರು ಒಂದು ಮೋಕ್ಷವನ್ನ ಹೊಂದುತ್ತಾರೆ ಮತ್ತು ಸ್ವರ್ಗಾದಿ ಪ್ರಾಪ್ತಿಗಳು ಅವರಿಗೆ ಆಗತ್ತೆ. ಆ ಹಿಂದಿನ ಶ್ಲೋಕ ಹೇಳಿದಂಗೆ ಅವರು ಆನಂದವನ್ನ ಪಡಿತಾರೆ. ಎಂತ ಆನಂದ ಅಂತಂದ್ರೆ, ಮಂದ ಮಂದಾದ ಅತಿಥಿ ಮರುತಃ, ಮಂದ ಮಂದವಾಯಿ ತುಂಬಾ ನಿಧಾನವಾಗಿ ಬರುವಂತ ಆ ಮೋಕ್ಷ, ಅದು ಹೇಗಾಗ್ತಾರೆ ಸ್ವರ್ಗಲೋಕ ಹೇಗಿದೆ ಎಂಬ ಒಂದು ಭಾವನೆಯನ್ನು ಕೊಡ್ತಾರೆ. ಮಂದ ಮಂದವಾಗಿ ಇರುವಂತಹ ಗಾಳಿಗಳು ಬರ್ತದೆ, ಮರುತಃ ಮರುತಃ ಅಂದ್ರೆ ಗಾಳಿ, ಮಂದ ಮಂದವಾಗಿ ಇರುವಂತಹ ಗಾಳಿ ಬರ್ತದೆ. ಎಂತಹ ಗಾಳಿಗಳು ಅಂದ್ರೆ ಅದು ತುಂಬಾ ಹಿತವಾದ ಗಾಳಿ, ಮಂದ ಮಂದವಾಗಿ ತುಂಬಾ ಹಿತ ಕೊಡುವಂತಹ ಗಾಳಿ. ಅದು ಒಂದು ಬಿರುಗಾಳಿ ಇಲ್ಲ ಮತ್ತು ಅದು ಒಂದು ಹಿತವಾಗಿ ಕೊಡುವಂತಹದ್ದು ಅದು, ಮತ್ತು ವಾಸನೆ ಕೊಡುವಂತಹ ಗಾಳಿಗಳು ಅದು. ಬಂದು ಯಾವನಲ್ಲಿ ಬಂದು ಯಾವ ಒಂದು ಕಂಪು, ಅದು ಒಳ್ಳೆ ಕಂಪು ಕಂಪಿನ ಇದು ಗಾಳಿ, ಮತ್ತು ಅದು ದುರ್ವಾಸನೆಯನ್ನ ಕೊಡುವಂತಹದ್ದಲ್ಲ, ಮತ್ತು ಅದರಲ್ಲಿ ಬಂದು ರೋಗಾಣುಗಳು ಬಂದು ಹೊತ್ತುಕೊಂಡು ಬರುವಂತಹದ್ದು ಇಲ್ಲ. ಯಾಕಂದ್ರೆ ನಾವಿಲ್ಲೇ ನಾವು ಒಳ್ಳೆ ಬಿರುಗಾಳಿ ಎಲ್ಲ ಒಳ್ಳೆ ಗಾಳಿ ಇದೆ ಹಂಗತ್ತೆ ಎಂದು ನಾವೇನು ಸಾಯಂಕಾಲ ಬಂದು ನಾವು ಹೇಗೆ ಈಗ ವಾಕಿಂಗ್ ಹೋಗಿ ನಾವೇನು ಎಂಜಾಯ್ ಮಾಡ್ತೀವೋ ಅದರಲ್ಲಿ ಬಂದು ಎಷ್ಟೋ ಬಂದು ಇದು ಅದರಲ್ಲಿ ಎಷ್ಟೋ ಬಂದು ಪರಮ ಅಣುಗಳು ಇದ್ದು ನಮ್ಮನ್ನ ಬಂದು ಅದು ಹಿಂಸೆ ಕೊಡಬಹುದು, ಮತ್ತು ಆ ಗಾಳಿ ಬಂದು ಸ್ಪರ್ಶ ಆದ್ರೂ ನಮಗೆ ಬಂದು ರೋಗವನ್ನ ತಗೊಂಡ್ ಬಂದು ಕೊಡಬಹುದಾಯ್ತು. ಸೊ ಅದಕ್ಕೆ ಅಲ್ಲಿರುವಂತಹ ಗಾಳಿ ಹೇಗಾದ್ರೆ ಅಂದ್ರೆ ಮಂದ ಮಂದಾಹ, ತುಂಬಾ ಮಂದವನ್ನ ಮಂದ ಮಂದಾದ ಅತಿಥಿ, ಮಂದ ಮಂದವಾಗಿ ಇರುವಂತಹ ಗಾಳಿಗಳು ಅದು ಅದು ಆನಂದ ಅಂತ ಅತಿಥಿ, ಆನಂದವನ್ನ ಕೊಡುವಂತ ಮಂದ ಮಂದವಾಗಿ ಇರುವಂತ ತುಂಬಾ ಹಿತವಾಯಿ ನಮ್ಮ ಶರೀರಕ್ಕೆ ಹಿತವಾಯಿ ಕೊಡುವಂತ ಗಾಳಿಗಳು ಅಂತ ಮಾರಿ ಗಾಳಿ. ಅದೇ ಏನು ಅದು ಎಂತ ಕಂಪು ಅಂದ್ರೆ, ಕುಂದ ಮಂದಾರ ನಂದ್ಯಾವರ್ತ, ಕುಂದ ಅಂದ್ರೆ ಮಲ್ಲಿಗೆ ಹೂವು, ಕುಂದ ಮಂದಾರ ಮತ್ತು ನಂದ್ಯಾವರ್ತ, ನಂದ್ಯಾವರ್ತ ಅಂದ್ರೆ ಗೊತ್ತಿದೆ ನಾವು ನಂದ್ಯಾಭಟ್ಲು ತಿಂತೀವಿಲ್ಲ ನಂದ್ಯಾವರ್ತ, ಮಂದಾರ ಮಂದಾರ ಹೂವು, ಮಂದಾರ ಹೂವಿನ ಗಾಳಿ, ಮಂದಾರ ಹೂವಿನ ಕಂಪು, ಕುಂದ ಮಲ್ಲಿಗೆ ಹೂವಿನ ಕಂಪು, ಮತ್ತು ವದ್ಯಾಮೂರ್ತ ವದ್ಯಾವರ ನಂದ್ಯಾವರ್ತ ನಂದ್ಯಾವರ್ತವನ್ನ ಕೊಡುವಂತಹ ಕಂಪುಗಳು ಇವೆಲ್ಲ ಸೇರಿಕೊಂಡು ಇರುವಂತಹ ಗಾಳಿ ತಂತಾರೆ. ಆ ಗಾಳಿ ಬಂದು ಎಂತ ಒಂದು ಹಿತವನ್ನು ಕೊಡುತ್ತೆ, ಅದು ಮಾತ್ರ ಅಲ್ಲ ಅದು ಒಳ್ಳೆ ವಾಸನೆಯನ್ನ ಒಳ್ಳೆ ವಾಸನೆಯನ್ನ ಕೊಡುವಂತಹ ಗಾಳಿಗಳು ಅದು ಎಲ್ಲಾನೇ ಬಂದು ನೋಡ್ರಿ. ಇದು ಬಿಳಿ ಹೂವು, ಬಿಳಿ ಹೂವು ಅಂತ ಹೇಳೋದು ಇಲ್ಲಿ ಎದಕ್ಕೆ ಹೇಳ್ತಾರೆ ಅಂತಂದ್ರೆ ಅದು ಒಂದು ಬಿಳಿದು ಯಾವಾನೇ ಬಂದು ಸಾತ್ವಿಕ ಹಾಗೋದ್ರೆ ಇದು ಎಲ್ಲಾ ಹೂವುಗಳು ಬಿಳಿ ಹೂವುಗಳು, ಸಾತ್ವಿಕವಾಗಿ ಇರುವಂತಹ ಗಾಳಿ ಮತ್ತು ಒಳ್ಳೆ ವಾಸನೆಯನ್ನ ಕೊಡುವಂತಹ ಗಾಳಿ, ಅದು ಬಿರುಗಾಳಿ ಅಲ್ಲ ಮತ್ತು ತಂಪನ್ನು ಕೊಡುವಂತಹ ತಂಗಾಳಿ. ಕುಂದ ಮಂದಾರ ನಂದ್ಯ ಆಮೋದಾಂ ದದಾನ, ಅದರಿಂದ ಬರುವಂತಹ ವಾಸನೆ ಆಮೋದಾಂ, ಈ ಕುಂದ ಮಂದಾರ ನಂದ್ಯಾವರ್ತ ಅದನಂದಿ ಬರುವಂತಹ ಆಮೋದಾನ್, ಆಮೋದಾನ್ ಅಂದ್ರೆ ಅದಕ್ಕೆ ಬರುವಂತಹ ವಾಸನೆ ವಾಸನೆಗಳು, ದದಾನ ಅದು ಬಂದು ಅದರಿಂದ ಕೊಡುವಂತಹ ಗಾಳಿ ಅಂತ ಗಾಳಿ ಬರ್ತೆ. ಅದರಲ್ಲಿ ಮಾತ್ರ ಅಲ್ಲ, ಅದು ಮಾತ್ರ ಅಲ್ಲ, ಇದರಲ್ಲಿ ಏನ್ ಮಾಡ್ತಾರೆ, ಮೃದುಪದ ಉದಿತ ಉಜ್ಜೀತ ಕೈಹಿ ಸುಂದರೀನಾಂ, ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಗಾಳಿಯನ್ನ ಬಂದು ಮುಕ್ತ ಇದು ದೇವತೆಗಳು ಬಂದು ಮತ್ತು ಮುಕ್ತರು ಬಂದು ಅದನ್ನ ಬಂದು ಸ್ಪರ್ಶ ಮಾಡಿ ಆನಂದವನ್ನ ಪಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಮೃದುಪದ ಉದಿತ ಮೃದುಪದದಿಂದ ಬರುವಂತಹ ಹಾಡುಗಳು. ಮೃದುಪದ ಅಂದ್ರೆ ಈ ಕರ್ಕಚವಾದ ಪದಗಳಲ್ಲ, ಈಗ ಕರ್ಕಚವಾದ ಪದಗಳು ಅಂದ್ರೆ ಭ್ರಮದ ವಿಭವ ಭೂ ಬೃದ್ಭೂರಿ ಭೂ ಭಾರ ಸದ್ಬೀ ವಿಧ ಭಿನವಿಧ್ರೂ ವಿಭ್ರಮಾದ ಭ್ರಶುಭ್ರ ಹಂಗದಂದ್ರೆ ಅದ ಕರ್ಕಶವಾದ ಕಾಯ್ದು. ಮೃದುಪದ ಅಂದ್ರೆ ತುಂಬಾ ಯಾವ ಒಂದು ಇವು ಮುಕ್ತಿ ತಂತೀವಿ, ಮುಕ್ತಿ ತಂದ್ರೆ ಅದು ಹೊಡೆದಂಗ ಆಗತ್ತೆ, ಅದನ್ನ ಬಂದು ಮುಕ್ತಿ ಎಂಬ ಹೇಳೋದು ಬಿಟ್ಟು ಮುಕುತಿ ತಂದ್ರೆ ಅದು ಮೃದುಪದ. ಅದೇ ಮೇರಿ ಬಂದು ಹರುಷದಿಂದಲಿ ಅಂದ್ರೆ ಹರ್ಷದಿಂದಲಿ ಅದು ಹರುಷದಿಂದಲಿ ಅಂತ ಹೇಳಿದ್ರೆ ಮೃದುಪದ ಆಗತ್ತೆ. ಸೊ ಅದೇ ತರ ಒಂದು ಮೃದುವಾದ ಪದಗಳಿಂದ ಬರುವಂತ ಅದು ಗಾನಗಳು, ದೇವಗಾನ ದೇವಗಾನ ತಂತೀವಿಲ್ಲ, ಉದಿತ ಉದಿತ ಮುದ್ಗ ಅದು ಅದನ್ನ ಏನ್ ಬರ್ತಂದ್ರೆ ಉದಿತ ಉದ್ಗೀತ ಕೈ, ಅದು ಮೃದು ಪದ ಮಾತ್ರ ಅಲ್ಲ, ಉದಿತ ಉಜ್ಜೀತ ಕೈ ಅಂತಾರೆ. ಉಜ್ಜೀತ ಕೈ ಅಂದ್ರೆ ತನ್ನ ಮನಸ್ಸಿಂದ ತಾನು ಆನಂದ ಪಡುವ ಯಾವ ಆನಂದವನ್ನ ನಾವು ಪಡೆದೀವೋ, ಹಾಗೆ ನಮ್ಮಂದೇ ನಮಗೆ ಗೊತ್ತಿಲ್ಲದಂತೆ ಬರುವಂತಹ ಹಾಡುಗಳು ನಾವು, ಅದರ ಅಭಿವ್ಯಕ್ತಿ, ಆ ಆನಂದದ ಅಭಿವ್ಯಕ್ತಿ. ನಾವು ಎಷ್ಟು ಆನಂದವಾಗಿದ್ದೀವೋ ಆಗ ನೋಡಿದ್ರೆ ನಾವೇನಾದ್ರು ದೇವರ ಹಾಡು ಹೇಳ್ತೀವಿ, ಏನಾದ್ರು ಶ್ಲೋಕವನ್ನ ಹೇಳ್ತೀವಿ, ಏನೋ ಒಂದು ಆನಂದ ನಮಗೆ ಬರುತ್ತೆ, ಇಲ್ಲ ಕೆಲವು ಹಾಡುಗಳು ಕೇಳಿದ್ರೇ ಆನಂದ ಆಗುತ್ತೆ. ಸೊ ಅದರಿಂದ ಏನಂದ್ರೆ ಅದಕ್ಕೆ ಅಂತಾರೆ ಉದ್ಗೀತ ಕೈಹಿ, ಉದಿತ ಉದ್ಗೀತ ಕೈ, ಅದರಿಂದ ಉಂಟಾಗುವಂತ ಗೀತೆಗಳು ಗೀತಗಳು. ಸೊ ಉದ್ಗೀತ ಕೈಹಿ ಅದನ್ನ ಯಾರು ಹೇಳ್ತಾರಂದ್ರೆ ಸುಂದರೀನಾಂ, ಸುಂದರವಾದ ಬಂದು ಹೆಂಗು ನಮ್ಮ ಸ್ತ್ರೀಯರು ಬಂದು ಹಾಡುವಂತ ಹಾಡುಗಳು, ಸುಂದರವಾದ ಹಾಡು ಮತ್ತು ಅದು ಒಂದು ಮೃದು ಪದ. ಅದು ಮಾತ್ರ ಅಲ್ಲ, ಅಲ್ಲಿ ಬಂದು ಇರುವಂತಹ ಗಾಳಿ ಬಂದು ಎಂತ ಗಾಳಿ ಅಂದ್ರೆ ಕುಂದ ಮಂದಾರ ನಂದ್ಯಾವರ್ತ, ಇಂತಹ ಹೂವಿನ ಕಂಪು. ಅದು ಅದು ಮಾತ್ರ ಅಲ್ಲ, ಅದು ಮಂದ ಮಂದವಾಗಿ ಬರುವಂತಹ ಗಾಳಿ, ಅದು ಬಿರುಗಾಳಿ ಅಲ್ಲ. ಸೊ ಇಷ್ಟು ಆನಂದವನ್ನ ಕೊಡುವಂತ ಆ ಪ್ರಪಂಚದಲ್ಲಿ, ಆ ಲೋಕದಲ್ಲಿ, ಆ ಲೋಕದಲ್ಲಿ ಇನ್ನೊಂದು ಹೇಳಿದ್ದಾರೆ. ಇದು ಮೃದು ಪದ ಉದ್ಗೀತ ಅಂದ್ರೆ ಇನ್ನೊಂದು ಕೂಡ ಇದೆ. ಈಗ ನಾವು ಇದರಲ್ಲಿ ನೋಡಿದ್ರೆ, ನಮ್ಮ ತೈತ್ರಿಯ ಉಪನಿಷತ್ ನೋಡಿದ್ರೆ, ಈ ಬ್ರಹ್ಮದೇವರು ಬಂದು ಅವರು ಮುಕ್ತಿಗಾನ ಮಾಡ್ತಾರೆ, ಏತತ್ ಸಾಮಗಾಯನ್ ನಾಸ್ತೆ, ಅದನ್ನು ನಾವು ಉದ್ಗೀತ, ಅದನ್ನು ಅವರಂತಾರೆ ಅದು ಸಾಮಗಾನ. ಆ ಗಾನವನ್ನು ಬಂದು ಅವರು ಹೇಳಿ, ಎಲ್ಲರೂ ಬನ್ರಿ ನಾವೂ ಹಾಡು ಹೇಳೋಣ, ಈ ಹಾಡನ್ನ, ಈ ಒಂದು ಉದ್ಗೀತೆಯನ್ನ ಉದ್ಗೀತ ಕೈಯನ್ನ ನಾವು ಹೇಳಿ ನಾವು ಸಂತೋಷ ಪಡೋಣ, ಈ ಸ್ವರ್ಗದ ಬನ್ರಿ ನಾವೆಲ್ಲ ಸೇರಿ ಹಾಡು ಹೇಳೋಣ ಎಂಬ ಒಂದು ಅರ್ಥದಲ್ಲಿ ಇರುವಂತ ಒಂದು ಉದ್ಗೀತಕ ಅದು, ಅದು ಬ್ರಹ್ಮದೇವರಲ್ಲಿ ಹೇಳುವಂತಹದ್ದು. ಸೊ ಇಂಥ ಮಾರಿ ಒಳ್ಳೆ ಕಂಪಿನ ಹೂವಿನ ಕಂಪಿನ ಒಂದು ಸ್ಪರ್ಶ ಅದು ಗಾಳಿ, ಅದನ್ನ ಬಂದು ಕೊಡುವಂತ ಒಂದು ಮೃದುವಾದ ಒಂದು ಗಾಳಿ ಮತ್ತು ಅದರಲ್ಲಿ ಒಂದು ಸುಂದರಿಯರು ಬಂದು ಹಾಡುವಂತ ಹಾಡುಗಳು, ಇದರಿಂದ ಬಂದು ಸಂತೋಷ ಪಡುವಂತ ಮುಕ್ತರು ಯಾರು ಅಂತ ಹೇಳಿದ್ರೆ ಉದಿತ ಉದ್ಗೀತ ಕೈಹಿ ಆ ಸುಂದರೀನಾಂ, ಈ ಸುಂದರಿಗಳು ಹಾಡುವಂತ ಹಾಡುಗಳನ್ನ ಯಾರಪ್ಪ ಸಂತೋಷ ಪಡ್ತಾರಂದ್ರೆ, ಆವಂದ್ಯ ಮುಕ್ತ ಇಂದು ಅಹಿಮಗು ಮದನ ಹಿ ಅಹೀಂದ್ರ ಸೇವ್ಯೆ, ಇದನ್ನ ಯಾರಪ್ಪ ಸೇವ್ಯ, ಇದನ್ನ ಯಾರು ಸೇವಿಸಿಕೊಳ್ತಾರೆ, ಯಾರು ಯಾರಿಗೆ ಇದು ಸೇವನೆ ಆಗತ್ತೆ ಅಂತ ಹೇಳಿದ್ರೆ, ಅಲ್ಲಿ ಬಂದು ಇರುವಂತ ಅವ್ರು ಯಾರು ಅಂದ್ರೆ, ಆವಂದ್ಯ ಇದರಿಂದ ವಂದಿಸಲ್ಪಡುವವರು ಯಾರು ಅಂದ್ರೆ, ಮುಕ್ತ ಮುಕ್ತರಾದ ಮುಕ್ತರಾದ ಇಂದು. ಇಂದು ಅಂದ್ರೆ ಯಾರು ಅಂದ್ರೆ ಚಂದ್ರ. ಅಹಿಮಹು, ಅಹಿಮಹು ಅಂದ್ರೆ ಸೂರ್ಯ. ಅಹಿಮ ಗೌತರ್ಥ, ಅಹಿ ಅಂದ್ರೆ ಬಿಸಿಯಾದ ಕಿರಣಗಳು, ಗೌ ಅಂದ್ರೆ ಕಿರಣಗಳು, ಅದನ್ನ ಕೊಡುವಂತ ಕಿರಣಗಳು ಬಿಸಿ. ಅಹಿ ಅಂದ್ರೆ ಬಿಸಿ, ಗೌ ಅಂದ್ರೆ ಕೊಡುವಂತ ಕಿರಣಗಳು, ಬಿಸಿ ಕಿರಣಗಳು ಕೂಡಿ ಇರುವಂತ ಸೂರ್ಯ ಅಹಿಮಹು. ಆಮೇಲೆ ಬಂದು ಮದನ, ಮದನ ಅಂದ್ರೆ ಮನ್ಮಥ, ಮತ್ತು ಅಹಿ ಅಹೀಂದ್ರ, ಅಹೀಂದ್ರ ಶೇಷದೇವರು, ಇವರೆಲ್ಲ ಸೇವಿಸಿಕೊಳ್ತಾರೆ. ಇಂಥ ಸುಂದರಿಯರ ಹಾಡುವಂತ ಗಾನದಲ್ಲಿ ಆ ಮೃದುವಾದ ಬರುವಂತ ಗಾಳಿ, ಅದು ಒಳ್ಳೆ ಕಂಪನಿಯನ್ನು ಕೊಡುವಂತ ಆ ಒಂದು ಗಾಳಿಯನ್ನ ಬಂದು ಆ ಒಂದು ಆನಂದವಾದ ಒಂದು ಸ್ಥಿತಿಯನ್ನ ಇವರೆಲ್ಲರೂ ಅನುಭವಿಸ್ತಾ ಇದ್ದಾರೆ. ಆವಂದ್ಯ ಮುಕ್ತ ಇಂದು ಅಹಿಮೋಗು ಮದನ ಅಹೀಂದ್ರ ಸೇವ್ಯೆ. ಇದೆಲ್ಲಪ್ಪ ಎಲ್ಲಿಪ್ಪ ನಡೀತಾ ಇದೆ ಹೇಳಿದ್ರೆ, ಮೌಕುಂದೇ ಮಂದಿರೇಸ್ಮಿನ್ ಅಂತ ಹೇಳ್ತಾರೆ. ಇದೆಲ್ಲ ಎಲ್ಲಿ ಆಗತ್ತೆ ಅಂದ್ರೆ, ಮುಕುಂದನ ಮಂದಿರವಾದ ಮುಕುಂದ ಅಂದ್ರೆ ಮೌಕುಂದ ಅಂದ್ರೆ ಮುಕುಂದ, ಮುಕುಂದ ಅಂದ್ರೆ ಮುಕ್ತಿಂ ಮುಕ್ತಿಂ ದದಾತೀತಿ ಮುಕುಂದ, ಯಾರು ಮುಕ್ತಿಯನ್ನ ಕೊಡ್ತಾನೆಯೋ ಅವನು ಮುಕುಂದ. ಮುಕ್ತಿ ದದಾತಿ ಮುಕ್ತಿಂ ದದಾತೀತಿ ಮುಕುಂದ, ಈ ಮುಕ್ತಿಯನ್ನ ಕೊಡುವಂತ ಆ ಮುಕುಂದನ ಮಂದಿರದಲ್ಲಿ, ಆ ನಾರಾಯಣನ ಮಂದಿರದಲ್ಲಿ ಇದು ಅಷ್ಟು ಆಗತ್ತೆ. ನಾರಾಯಣ ಮಂದಿರ ಅಂದ್ರೆ ವೈಕುಂಠ, ಅದೇ ಮೋಕ್ಷ. ಸೊ ಅಲ್ಲಿ ಒಂದು ಇದೆಲ್ಲ ಆಗತ್ತಾ ಇದೆ. ಈ ಒಂದು ಅನುಭವವನ್ನ ಈ ಮುಕ್ತರಾದ ಅಹೀಂದ್ರ ಅಹೀಂದ್ರ ಇಂದು ಅಹಿಮಹು ಮದನ ಅಹೀಂದ್ರ ಸೇವ್ಯ ಇವರೆಲ್ಲ ಸೇವಿಸಲ್ಪಡ್ತಾರೆ, ಸೇವನೆ ಮಾಡ್ತಾ ಇದ್ದಾರೆ ಹಂಗಂತ ಹೇಳಿ, ಮೌಕುಂದೇ ಮಂದಿರೇಸ್ಮಿನ್ ಅವಿರದ ಮುದಯನ್ ಮೋದಿನಾಂ ದೇವದೇವ, ಏ ದೇವದೇವ ಏ ವಾಯುದೇವರೇ, ಈ ನಿಮ್ಮ ಒಂದು ಅನುಗ್ರಹದಿಂದ ಇದೆಲ್ಲ ಇಲ್ಲಿ ನಡೀತಾ ಇದೆ. ಅದೊಂದು ಉಕ್ಕೇರಿದ ಆನಂದ. ಮೌಕುಂದೇ ಮಂದಿರೇಸ್ಮಿನ್ ಅವಿರದ ಮುದಯನ್, ಅವಿರ ಅಂದ್ರೆ ಸದಾ ಸರ್ವಕಾಲ ಇದಾಗತ್ತದೆ. ಅವಿರದ ಉದಯನ್ ಅಲ್ಲಿಂದ ಉದಿಸಿಕೊಂಡಿರುವಂತ ಈ ನಿತ್ಯ ಆ ಆನಂದದಲ್ಲಿಂದ ಉಕ್ಕೇರಿ ಬರುವಂತ ಆನಂದದಿಂದ ಇದೆಲ್ಲ ಅವರು ಅನುಭವಿಸಿಕೊಳ್ಳತಾ ಇದ್ದಾರೆ. ಹೇ ದೇವದೇವ ಹೇ ವಾಯುದೇವರೇ ಹಂಗಂತ ಹೇಳಿ ಈ ಶ್ಲೋಕವನ್ನ ಹೇಳಿ ಮುಗಿಸ್ತಾರೆ. ಇದರಲ್ಲಿ ಏನಾಯ್ತು, ಈಗ ಆನಂದವನ್ನ ಬಂದು ಮೋಕ್ಷದಲ್ಲಿ ಬಂದು ಮುಕ್ತಾದಿ ದೇವತೆಗಳು ಅನುಭವಿಸಿಕೊಂಡಿರ್ತಾರೆ, ಆನಂದವನ್ನ ಪಡಿತಾ ಇದ್ದಾರೆ, ಹಂಗಂಬಾದ ಈ ಶ್ಲೋಕವನ್ನ ತಾತ್ಪರ್ಯ. ಇದರಲ್ಲಿ ಎಲ್ಲಿ ಆನಂದವನ್ನ ಅನುಭವಿಸ್ತಾರೆ ಅಂದ್ರೆ, ಮೌಕುಂದೇ ಮಂದಿರೇಸ್ಮಿನ್, ಮೌಕುಂದ ಮುಕುಂದನ ಮಂದಿರವಾದ ನಾರಾಯಣ ಮಂದಿರವಾದ ನಾರಾಯಣ ಮನೆಯಾದ ಮೋಕ್ಷದಲ್ಲಿ ಇದಷ್ಟು ಅನುಭವಿಸ್ತಾ ಇದ್ದಾರೆ ಹಂಗಂಬೋದೆ ಈ ಶ್ಲೋಕ ಈ ಶ್ಲೋಕನ ತಾತ್ಪರ್ಯ. ಆಮೇಲೆ ಇದಕ್ಕೆ ಮುಂದೆ ಬಂದು ಇದಕ್ಕೆ ಮುಂದೊಂದು ಶ್ಲೋಕ ಹೋಗೋಣ. ಇದಾಯ್ತು. ಈಗ ಹಿಂದಿನ ಶ್ಲೋಕದಲ್ಲಿ ಏನು ಹೇಳಿದರು, ಈ ಎರಡು ಶ್ಲೋಕದಲ್ಲಿ ಏಮಂ ಭಾವಂ ಭಜಂತೇನು ಸರಿ ಆನಂದಾನ್ ಮಂದ ಮಂದ ಅಲ್ಲಿ ಏನು ಹೇಳಿದ್ರು ಅಂದ್ರೆ ಯಾವ ಒಂದು ಮುಕ್ತಿ ಸ್ಥಿತಿಯನ್ನು ಹೇಳಿದರು. ಅವರು ಮುಕ್ತಿಯಲ್ಲಿ ಬಂದು ಏನು ಆನಂದವನ್ನ ಪಡಿತಾ ಇದ್ದಾರೆ, ಮುಕ್ತರಾದ ಯೋಗ್ಯರು ಏನು ಆನಂದವನ್ನ ಪಡಿತಾ ಇದ್ದಾರೆ ಅಂತಂದ್ಬಿಟ್ಟು. ಸರಿ, ಅಮುಕ್ತರಲ್ಲಿ ಎರಡು ವಿಧ, ಒಂದು ನಿತ್ಯ ಸಂಸಾರಿ ಮತ್ತು ಇನ್ನೊಬ್ಬರು ಒಂದು ನರಕಕ್ಕೆ ಹೋಗೋರು. ಅಮುಕ್ತರಲ್ಲಿ ಎರಡು ವಿಧ, ಒಂದು ನಿತ್ಯ ಸಂಸಾರಿ ಇನ್ನೊಬ್ಬರು ಒಂದು ನರಕಕ್ಕೆ ಹೋಗೋರು. ಈ ಅಮುಕ್ತ ಸ್ಥಿತಿಯನ್ನ ಬಂದು ಇದು ಭಯಂಕರವಾಗಿ ಒಂದು ಇದನ್ನಲ್ಲಿ ಬಂದು ವರ್ಣನೆ ಮಾಡ್ತಾರೆ ಈ ಶ್ಲೋಕದಲ್ಲಿ. ಉತ್ತಪ್ತ ತಿತ್ಕಟತ್ಬಿಟ್ಟು ಪ್ರಕಟ ಕಟಕಟ ಧ್ವಾನ ಸಂಘಟ್ಟನೋದ್ಯ ವಿದ್ಯುದ್ಯೂಢ ಸ್ಫುಲಿಂಗ ಪ್ರಕಟ ವಿಕಿರಣೋದ್ವಾದಿತೆಯ ಬಾಧಿತಾಂಗಾನ್ ಉದ್ಗಾಢಂ ಪಾದ್ಯಮಾನ ತಮಸಿ ತದಯಿತಃ ಕಿಂಕರೈಃ ಪಂಕಿಲೇತೆ ಪಂಕ್ತಿರ್ ಗ್ರಾಮ್ನಾಂ ಗರೀನಾಂ ಗ್ಲಪಯತಿ ಭವದ್ವೇಷಿನೋ ವಿದ್ವದಾದ್ಯಾತ್. ಇದು ಬಂದು ಬರೀ ಆ ಅಮುಕ್ತರದಲ್ಲಿ ಇರುವಂತ ಈ ನರಕ ಅಮುಕ್ತರದಲ್ಲಿ ಇರುವಂತ ಅವರು ಇಬ್ರು ಹೇಳಿದೆ. ಒಬ್ರು ಬಂದು ನಿತ್ಯ ಸಂಸಾರಿ ಮತ್ತು ಒಬ್ರು ಬಂದು ನರಕಕ್ಕೆ ಹೋಗೋರು, ಪಾಪ ಮಾಡಿ ನರಕಕ್ಕೆ ಹೋಗೋರು. ಆ ಪಾಪ ಮಾಡಿ ನರಕಕ್ಕೆ ಹೋಗೋರು ಚಿತ್ರವನ್ನ ಬಂದು ಈ ಶ್ಲೋಕದಲ್ಲಿ ಕೊಡ್ತಾರೆ. ಇದರಲ್ಲಿ ಏನಂದಪ್ಪ ಅಂದ್ರೆ ಇನ್ನು ಫಸ್ಟ್ ಪದಚೇದ ಮಾಡಿಬಿಡೋಣ. ಉತ್ತಪ್ತ ಅತ್ಯುತ್ಕಟ ಟ್ವಿಟ್ ಅತ್ಯುತ್ಕಟ ಟ್ವಿಟ್ ಪ್ರಕಟ ಕಟಕಟ ಧ್ವಾನ ಸಂಘಟನ ಉದ್ಯದ್ಯೂಢ ಸ್ಫುಲಿಂಗ ಪ್ರಕರ ವಿಕಿರಣ ಉದ್ಘಾಟಿತೆ ಅಬಾಧಿತಾಂಗ ಬಾಧಿತಾಂಗಾನ್ ಉದ್ಗಾಢಂ ಪಾದ್ಯಮಾನ ತಮಸಿ ತತಯಿತಃ ಕಿಂಕರೈಃ ಪಂಕಿಲೇತೆ ಪಂಕ್ತಿಃ ಗ್ರಾಮ್ನಾಂ ಗರೀಂನಾಂ ಕ್ಲಪಯತಿಃ ಭವದ್ವೇಷಿನೋ ವಿದ್ವದಾದ್ಯಾ. ಏನಂತಾರಂದ್ರೆ ಇದು ಬಂದು ನರಕಕ್ಕೆ ಬಂದು ಇದು ಇನ್ನೊಂದು ಇದನ್ನಲ್ಲಿ ನೋಡಬೇಕು, ಒಂದು ತಾತ್ಪರ್ಯ ನಾವು ನೋಡಬೇಕು ಇಲ್ಲಿ. ಈಗ ನರಕ ವರ್ಣನ ಮಾಡಿ ನಮಗೇನು ಪುಣ್ಯ ಬರುತ್ತೆ? ಸರಿ, ನರಕ ವರ್ಣನ ಬಂದು ನಾವು ಸಹಸ್ರ ಮಾಡೋ ಅಂದ್ರೆ ನಮಗೇನು ಪುಣ್ಯ ಬರುತ್ತೆ? ಇಲ್ಲ, ಒಂದು ಈ ಆನಂದವನ್ನು ಅವರು ಅನುಭವಿಸ್ತಾರೆ ಅಂತ ಹೇಳಿದ್ರೆ ನಮಗೇನು ಪುಣ್ಯ ಬರುತ್ತೆ? ಇದೆಲ್ಲ ಏನು ತಂದ್ರೆ ಇದು ಬಂದು ಶಾಸ್ತ್ರಕಾರರು ಬಂದು ಒಂದೊಂದು ಗ್ರಂಥದಲ್ಲಿ ಇದು ಮಾಡಿ ಇಂಥ ತರ ಒಂದು ವಿವರಣೆಯನ್ನು ಕೊಡ್ತಾರೆ. ಎಲ್ಲಿ ನೋಡಿದ್ರು ಕೊಡ್ತಾರೆ. ಈ ಬಂದು ಚಾಂದೋಗ್ಯ ಉಪನಿಷತ್ ನೋಡಿದ್ರೆ ಬಂದು ಹೇಗಾಗಲ್ಲ ಬಂದು ಅವರು ಅನುಭವಿಸ್ತಾರೆ ಅಂಬಾದನ್ನ ಹೇಳ್ತಾರೆ. ಈ ಭಾಗವತದಲ್ಲಿ ಬಂದು ನೋಡಿದ್ರೆ ಪಂಚಮೋಧ್ಯಾಯದಲ್ಲಿ ನೋಡಿದ್ರೆ ನರಕದ ವರ್ಣನೆ ಬರ್ತದೆ. ಇದೆಲ್ಲ ಬಂದು ಏನ್ ಪುಣ್ಯ? ಇದನ್ನ ಕೇಳಿದ್ರೆ ಏನ್ ಪುಣ್ಯ? ಇಲ್ಲ ಬಂದು ಇದನ್ನ ಪಠನ ಮಾಡಿದ್ರೆ ನಮಗೇನ್ ಪುಣ್ಯ? ಹಾಗಂತ ಹೇಳಕ್ ಹೋದ್ರೆ ಇದನ್ನ ಅವ್ರನ್ನೇ ಪ್ರಶ್ನೆ ಮಾಡಿಕೊಂಡು ಶಾಸ್ತ್ರಕಾರರೇ ಪ್ರಶ್ನೆ ಮಾಡಿಕೊಂಡು ಏನಂತಾರ ಅಂತಂದ್ರೆ, ಇದು ಬಂದು ಶಾಸ್ತ್ರಕಾರರು ನಮಗೆ ಎದಕ್ಕೆ ಹೇಳ್ತಾರ ಅಂತಂದ್ರೆ ಇದನ್ನ ಹಿಂದೆ ಇರುವಂತ ಎಚ್ಚರ. ಸಿ, ನಾವು ಪಾಪ ಮಾಡಿ ನಾವು ಈ ಪಾಪಗಳೆಲ್ಲ ನಾವು ಈ ಸ್ವರ್ಗ ನರಕದ ವರ್ಣನೆ ಕೇಳೋದ್ರಿಂದ ಏನು ನಮಗೇನು ಪುಣ್ಯ ಬರೋದಿಲ್ಲ. ಬಟ್ ಅದರಿಂದ ನಮಗೆ ಎಚ್ಚರ ಬರಬೇಕು. ಏನು ಎಚ್ಚರ ಬರಬೇಕು? ಏನು ಪಾಪವನ್ನ ಮಾಡಿದರೆ ಏನು ನರಕದ ವೇದನವನ್ನ ನಾವು ಅನುಭವಿಸಬೇಕು? ಸೊ ಅದರ ಹಿಂದೆ ಇರುವಂತಹ ಎಚ್ಚರನ್ನ ಹೇಳಲಿಕ್ಕೆ ಬಂದು ಇದೆಲ್ಲ ಹೇಳ್ತಾರೆ ಹೊರತಾಗಿ ನಮ್ಮನ್ನು ಭಯಗ್ರಸ್ತರಾಗಿ ಮಾಡಿ ನೀವು ಬಂದು ಇದನ್ನ ಕೇಳೋದ್ರಿಂದಲಾರ ನೀವು ಪುಣ್ಯ ಮಾಡ್ರಿ ಹಂಗಂಬಾದ ಅವರ ಇಲ್ಲವೇ ಇಲ್ಲ. ಯಾವ ಶಾಸ್ತ್ರಕಾರರು ಹಾಗೆ ಹೇಳೋದಿಲ್ಲ. ಎದಕ್ಕೆ ಹೇಳ್ತಾರೆ ಅಂತಂದ್ರೆ ಇದನ್ನ ಕೇಳಿದರೆ ಅದರಿಂದ ಬರುವಂತ ಎಚ್ಚರ ನಮಗೆ ಆಗಬೇಕು. ಎಚ್ಚರ ಆಗಿ ಅದನ್ನ ನಾವು ಮಾಡದೆ ನಾವು ಬಂದು ಅದರಿಂದ ಬಂದು ತಪ್ಪಿಸಿಕೊಂಡು ಹೋಗಬೇಕು. ಇಲ್ಲ ಅದರಿಂದ ಬಂದು ನಾವು ಪಾರಾಯಿ ಹೋಗ್ಬೇಕು. ಓ ಇಷ್ಟಿಷ್ಟು ಇದೆಲ್ಲ ಇದ್ರೆ ನಾವು ಹಿಂಗೆ ಮಾಡದೆ ಮುಂದೆ ನಾವು ಹೋದ್ರೆ ಹಾಗೆ ಹಂಗಂಬಾದ್ರೆ ನಾವು ನೋಡಬೇಕು. ಆದ್ರೆ ಎಚ್ಚರಕ್ಕೋದ್ರವೇ ನಮಗೆ ಹೇಳ್ತಾರ ಹೊರತಾಗಿ ಇದನ್ನ ನಾವು ಪಾಠ ಮಾಡಿ ಇದು ಹೇಳುವುದರಿಂದ ನಮ್ಗೆ ಏನು ಪುಣ್ಯ ಇಲ್ಲ. ಆದ್ರೆ ಆ ಎಚ್ಚರ ನಮಗೆ ಬರಬೇಕು ಹಂಗಂತ ಹೇಳ್ತಾರೆ. ಅದಕ್ಕೆ ಬಂದು ಈ ಒಂದು ಶ್ಲೋಕವನ್ನು ಇದರಲ್ಲಿ ಇಟ್ಟಿದ್ದಾರೆ. ಯಾಕಂದ್ರೆ ನಾನು ಹಿಂದನೇ ಹೇಳಿದೆ, ತ್ರಿವಿಕ್ರಮಣಿತಾಚಾರ್ಯೇ ಆಚಾರ ಮಾಡಿದ ಶಾಸ್ತ್ರ ತತ್ವವನ್ನ ಬಂದು ಒಂದೊಂದು ಶ್ಲೋಕದಲ್ಲಿ ಇಟ್ಟಿದ್ದಾರೆ. ಈ ವೈಕುಂಠದ ವರ್ಣನೆ ಹೇಳಾವಳೆ ವೈಕುಂಠದಲ್ಲಿ ಹಾಗಿರ್ತಾರ ತಂದ್ರೆ, ಹೋ ನಾವು ಪಾಪ ಮಾಡಿ ಪುಣ್ಯ ಮಾಡಿ ಅದನ್ನ ಪಡಿಲಿಕ್ಕೆ ನಾವು ಬಂದು ಅದಕ್ಕೆ ಬಂದು ನಾವು ಚಿಂತೆ ಮಾಡಬೇಕು. ಅದೇ ತರ ಬಂದು ನರಕದ ವರ್ಣನೆ ಹೇಳಾವನು, ಓ ಇಂತ ಮಾಡಿ ಇದು ಪಾಪಗಳು ಇಲ್ಲಿ ಇದೆ ತಂದ್ರೆ ನಾವು ಅದು ಮಾಡದೆ ಅದರಿಂದ ಪಾರಾಗಬೇಕು. ಸೊ ಇಂತ ಮಾಡಿ ನಮಗೆ ಅವರು ಆಚಾರ ಶಾಸ್ತ್ರಕ್ಕೆ ಹಿಂದೆ ಬಂದು ಏನು ಹೇಳಿದ್ರು ಇದೆಲ್ಲ ಬಂದು ಅದಕ್ಕೆ ಉಲ್ಟಾವ ಹೇಳಿದ್ದಾರೆ. ಶಾಸ್ತ್ರ ವಿಚಾರಗಳು ನಡೆದಿದೆ, ಪೂರ್ವಪಕ್ಷಗಳು ಅಂತ ಮಳೆ ಆಗಿದೆ. ಆ ಪೂರ್ವಪಕ್ಷಕ್ಕೆ ಉತ್ತರವನ್ನು ಕೊಡಬೇಕು, ನಮ್ಮನ್ನು ಎಚ್ಚರಿಸಬೇಕು. ಅದು ಎರಡು ಇದೆ ಅವರಿಗೆ, ಆ ಪೂರ್ವಪಕ್ಷ ಆಚಾರ ಮಾಡಿದ ಶಾಸ್ತ್ರಕ್ಕೆ ಪೂರ್ವಪಕ್ಷಕ್ಕೆ ಕೊಡುವಂತಹ ಉತ್ತರ ಮತ್ತು ನಮಗೆ ಕೊಡುವಂತಹ ಒಂದು ಎಚ್ಚರ, ಅದನ್ನ ಆಗಬೇಕು. ಇದು ಎರಡು ಆಗಬೇಕು. ಇದರ ನಿಮಿತ್ತವಾಗಿ ಇಂತಹ ಮಾರಿ ಶ್ಲೋಕವೆಲ್ಲ ಹೇಳಿದ್ದಾರೆ. ಯಾಕಂದ್ರೆ ಇದರ ನಮಗೆ ಪೂರ್ವಪಕ್ಷ ಬರಬಹುದು, ಇದರ ಶಂಕೆ ಬರಬಹುದು, ಇದಕ್ಕಪ್ಪ ಇಂತಹ ಮಾರಿ ಶ್ಲೋಕವೆಲ್ಲ ಹೇಳಿದ್ದಾರೆ, ಇದರಿಂದ ಹೇಳುವಂತ ನಮೇನು ಪುಣ್ಯ ಹಾಗಂತಂದ್ರೆ ಇದಕ್ಕೆ ಆಚೆ ಎಚ್ಚರ ಕೊಳ್ಳಕ್ಕೆ ಮಾಡಿದ್ದಾರೆ. ಒಂದಾಯ್ತು. ಆಮೇಲೆ ಇನ್ನೊಂದು ಬಂದು, ಈ ಶರೀರವನ್ನ ಬಿಟ್ಟ ಮೇಲೆ ಈ ನರಕ ಪ್ರಾಪ್ತಿ ಎಂಬಾದಿ ಹಾಗತ್ತೆ ಹೇಳಿದ್ರೆ, ಅಲ್ಲ ಅದು ಸ್ವರ್ಗ ಪ್ರಾಪ್ತಿ ಹಾಗತ್ತೆ ಹೇಳಿದ್ರೆ, ಈ ಶರೀರವನ್ನ ಬಿಟ್ಟದ ಮೇಲೆ, ಈ ಸ್ಥೂಲವಾದ ಶರೀರವನ್ನ ನಾವು ಬಿಟ್ಟ ಮೇಲೆ ನಮಗೆ ಸೂಕ್ಷ್ಮವಾದ ಶರೀರ, ಆ ಸೂಕ್ಷ್ಮದ ಶರೀರದಲ್ಲಿ ನಾವು ಓಡಾಡ್ತೀವಿ. ಆ ಸೂಕ್ಷ್ಮ ಶರೀರ ಬಂದು ಆ ಇನ್ನೊಂದು ನಮಗೆ ಸ್ಥೂಲ ಶರೀರ ಸಿಗುವ ತನಕ, ಇನ್ನೊಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ನಾವು ಬರುವ ತನಕ ನಾವು ಪಡುವಂತಹ ಸ್ವರ್ಗಾವಸ್ಥೆ, ಇಲ್ಲ ಸ್ವರ್ಗದ ಭೋಗ, ನರಕಾವಸ್ಥೆ, ಇದೆರಡು ನಡೀತದೆ. ಇದು ಬಂದು ಯಾವ ನಡೀತದೆ ಅಂದ್ರೆ, ಸೂಕ್ಷ್ಮ ಶರೀರದಲ್ಲಿ ನಡುವಂತ ಒಂದು ಇದು ಯಾತನಾ ಶರೀರಕ್ಕೆ ಕೊಡುವಂತ ಒಂದು ಕಷ್ಟಗಳು, ಯಾತನಾ ಶರೀರ ಬಂದು ಅನುಭವಿಸಿದ ಒಂದು ಒಂದು ಸ್ವರ್ಗದ ಒಂದು ಇದು. ಸೊ ಈ ಸ್ವರ್ಗದಲ್ಲಿ ಬಂದು ಈ ಸೂಕ್ಷ್ಮ ಶರೀರ ಹಾಗಿರ್ತದೆ, ಏನು ಅನುಭವನ ಅವನಿಗೆ ಸಿಗತ್ತೆ, ಈ ಸೂಕ್ಷ್ಮ ಶರೀರದಿಂದ ಏನು ಅವನು ಕಷ್ಟವನ್ನು ಪಡ್ತಾನ ನರಕದಲ್ಲಿ, ಇದು ಹೇಳುವಂತ ಒಂದು ಇನ್ನೊಂದು ಮತ್ತೊಂದು ಶರೀರ ಸಿಗುವ ತನಕ ಅವನು ಮಾಡುವಂತಹ ಅವಸ್ಥೆಗಳನ್ನ ಹೇಳುವಂತಾದೇ ಈ ನರಕ ವರ್ಣನೆ ಮತ್ತು ಸ್ವರ್ಗದ ವರ್ಣನೆ. ಸೊ ಈ ನರಕ ವರ್ಣನೆ ಏನಾಗ್ತದೆ, ಈ ಸ್ಥೂಲ ಶರೀರ ಬಿಡ್ತಾನ, ಬಿಟ್ಟ ಮೇಲೆ ಅವನು ಸೂಕ್ಷ್ಮ ಶರೀರ ಸಿಗುತ್ತೆ, ಅದನಲ್ಲಿ ಓಡಾಟ, ಇಲ್ಲಿ ಇರುವಂತಹದೆಲ್ಲ ನೋಡ್ತಾನ ಕೇಳ್ತಾನ ಎಲ್ಲ ಆಗತ್ತೆ, ಬಟ್ ಅದನ್ನು ಭೋಗನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಉಣ್ಣೋದು ತಿನ್ನೋದು ಭೋಗನೆ ಇಲ್ಲ, ಬೋಧನೆ ಯಾವ ಭೋಗವನ್ನು ಇಲ್ಲ, ಮತ್ತು ಎಲ್ಲ ನೋಡ್ತಾನ ಅಲ್ಲಿ ಬಂದು ಅದನ್ನ ಅನುಭವಿಸ್ತಾನ. ಸೊ ಇದೇ ಈ ಸೂಕ್ಷ್ಮ ಶರೀರದಿಂದ ಏನು ಯಾಂಗಪ್ಪ ಅನುಭವ ಮಾಡ್ತಾನ ಅಂಬೋದನ್ನ ಒಂದು ಚಿತ್ರ ಇದು. ಇದಾದ ಮೇಲೆ ಈ ಸೂಕ್ಷ್ಮ ಶರೀರದಲ್ಲಿ ಏನ್ ಮಾಡ್ತಾನ ಹಾಗಂತ ಹೇಳಿದ್ರೆ, ಇದಕ್ಕ ಏನು ಇದರ ಲೋಕದಲ್ಲಿ ನರಕ ರೋಗ ಲೋಕದಲ್ಲಿ ಉತ್ತಪ್ತ್ಯಾದ ಅತ್ಯುತ್ಕಟತ್ವಿಟ್ ಪ್ರಕಟ ಗಡಗಡ ಧ್ವಾನ ಸಂಘಟನೋದ್ಯ ವಿದ್ಯುತ್ ಗ್ಯೂಢ ಸ್ಫುಲಿಂಗ ಪ್ರಕರ ವಿಕಿರಣೋದ್ವಾದಿತೆಯ ಬಾಧಿತಾಂಗ. ಇತ್ತಂದ್ರೆ ಉತ್ತಪ್ತ ಹಂಗತಂದ್ರೆ ಉತ್ತಪ್ತ ಅತ್ಯುತ್ಕಟತ್ವಿಟ್ ಉತ್ತಪ್ತ ಅಂದ್ರೆ ಕಾಸಿದ ಒಂದು ಒಂದು ಕಬ್ಬಿಣದಂತೆ ಇರುವಂತ ಬೆಂಕಿಗಳು, ಕಾಸಿನ ಕಬ್ಬಿಣದಂತ ಇರುವಂತ ಬೆಂಕಿಗಳು ಉತ್ತಪ್ತ. ನಾವು ತಪ್ತ ಮುದ್ರಾರಾಧನೆ ತಪ್ತ ಅಂದ್ರೆ ಬಿಸಿಯಾಗಿ ಇರುವಂತ, ಉತ್ತಪ್ತ ಅಂದ್ರೆ ಅತಿ ಉತ್ತಮವಾದ ಬಿಸಿ, ಅತಿ ಉತ್ತಮವಾದ ಬಿಸಿಯಾಗಿ ಇರುವಂತ ಈ ಬೆಂಕಿನ ಉಂಡೆ, ಕಾಸಿ ಕಬ್ಬಿಣದಂತ ಉಂಡೆ ಅದಂತ ಇರುವಂತದ್ದು ಉತ್ತಪ್ತ. ಅತ್ಯುತ್ಕಟತ್ಬಿಟ್ಟು ಅದು ಕಣ್ಣು ಕೋರೈಸುವಂತ ಒಂದು ಬೆಳಕು ಅದನಲ್ಲಿ, ಯಾಕಂದ್ರೆ ಅದನ್ನ ಕಾಸಿದ್ರೆ ಎಂತ ಬೆಳಕು ಕಾಣಿಸ್ತ ನೋಡ್ರಿ ಇದು, ಆ ಒಂದು ಕಬ್ಬಿಣ ಕಾಯಿಸಿದ್ರೆ ಅತ್ಯುತ್ಕಟತ್ಬಿಟ್ಟು ಅಂದ್ರೆ ಕಾಂತಿ ಉಲ್ಲ. ಸೊ ಉತ್ತಪ್ತ ಅತ್ಯುಡತ್ಬಿಟ್ಟು ಇದು ಒಂದು ಯಾತನಾ ಶರೀರದಲ್ಲಿ ನಡುವಂತ ಒಂದು ಇದು ಉತ್ತಪ್ತ ಅತ್ಯುತ್ಕಟತ್ಬಿಟ್ಟು ಪ್ರಕಟ ಗ್ರಾಮ್ನಾಂ ಪಂಕ್ತಿ. ಇದನ್ನ ಏನ್ ಮಾಡ್ತಾರೆ, ಗ್ರಾಮ್ನಾಂ ಪಂಕ್ತಿ, ಗ್ರಾಮ್ನ ಅಂದ್ರೆ ಪಂಕ್ತಿ ಅಂದ್ರೆ ಒಂದು ಕಲ್ಲಿನ ಸಾಲು ತಂತಿವಿಲ್ಲ, ಅದನ್ನ ಬಂದು ಆ ನರಕ ಲೋಕದಲ್ಲಿ ಆಕಾಶದಿಂದ ಬಂದು ಚೆಲ್ಲತಾರತ್ತೆ. ಯಾರು ತಂದ್ರೆ ಕಿಂಕರೈಹಿ ಪಂಕಿಲೇತೆ, ಕಿಂಕರೈಹಿ ವಾಯುದೇವರ ಕಿಂಕರರಾದ ವಾಯುದೇವರ ಆಜ್ಞಾ ಪಾಲಕರಾದ ದೇವತೆಗಳು ಏನ್ ಮಾಡ್ತಾರೆ ಅಂದ್ರೆ, ಇದು ಈ ಕಾಸಿದ ಉಂಡೆಯಂತ ಇರುವಂತ ಆ ಕಬ್ಬಿನ ಉಂಡೆಯಂತ ಇರುವಂತ ಆ ಬೆಂಕಿಗಳನ್ನ ಬಂದು ಮೇಲಿಂದ ಗ್ರಾಮ್ನಾಂ ಪಂಕ್ತಿ, ಗ್ರಾವ್ನ ಅಂದ್ರೆ ಈ ಅದೇ ಒಂದು ಗ್ರಾವೆಲ್ ತಂತೀವಿಲ್ಲ, ಗ್ರಾವೆಲ್ ಗ್ರಾವ್ ಗ್ರಾವ್ನಾಮ್ ಹಂಗದಂದ್ರೆ ಗ್ರಾವ ಅಂದ್ರೆ ಬಂದು ಈ ಕಳ್ಳುಗಳು, ಅದನ್ನ ಬಂದು ಮೇಲಿಂದ ಸುರಿತಾ ಇರತ್ತೆ, ಮೇಲಿಂದ ಸುರಿತಾರ, ಇದು ಒಂದು ಅವಸ್ಥೆ, ಮೇಲಿಂದ ಸುರಿತಾ ಇರ್ತಾರೆ ಕಳಗ ಬಂದು ಈ ಯಾತನಾ ಶರೀರದಿಂದ ಓಡಾಡುವಂತ ಒಂದ ವ್ಯಕ್ತಿ ಇರ್ತಾನ, ಆ ಇದನ್ನ ಸೂಕ್ಷ್ಮ ರೂಪದಲ್ಲಿ ಇರುವಂತ ಜೀವಗಳು ಕಳಗ ಇರ್ತದೆ. ಮೇಲೆ ಬಂದು ಆ ಉತ್ತಪ್ತಾದ ಅತ್ಯುಡತ್ಬಿಟ್ಟು ತುಂಬಾ ಕಣ್ಣು ಕೋರೈಸುವಂತ ಆ ಒಂದು ಬೆಂಕಿನ ಉಂಡೆಯನ್ನ ಗ್ರಾಮ್ನಾಂ ಪಂಕ್ತಿ, ಗ್ರಾಮ್ನ ಅಂದ್ರೆ ಹೇಳಿದೆ ಆ ಕಲ್ಲುಗಳನ್ನ ಸಾಲು, ಅದನ್ನ ಬಂದು ಮೇಲಿಂದ ಸುರಿತಾ ಇರ್ತಾರೆ. ಯಾರಪ್ಪ ಇದು ಸುರಿತಾ ಇರಂದ್ರೆ ಕಿಂಕರೈಹಿ, ಕಿಂಕರೈಹಿ ಅಂದ್ರೆ ಯಾರಂದ್ರೆ ಈ ಆಜ್ಞಾಪಾಲಕರಾದ ಬಾಯಿದೇವರ ಆಜ್ಞಾಪಾಲಕರಾದ ದೇವತೆಗಳು ಸುರಿತಾ ಇದ್ದಾರೆ, ಇದು ಒಂದು. ಅದು ಸುರಿಯಾವಳು ಏನಾಗತ್ತೆ, ಪ್ರಕಟ ಕಟಕಟ ಧ್ವಾನ, ಪ್ರಕಟ ಒಂದಿನ ಒಂದು ಕಲ್ಲು ಒಂದೇ ತಾಗಾವಲೆ ತಾಗಿ ಅದಕ್ಕೇನ್ ಬರ್ತದೆ, ಶಬ್ದಗಳು ಬರ್ತದೆ, ಅದು ಅನುಕರಣ ಧ್ವನಿ. ಪ್ರಕಟ ಕಟಕಟ ಎಂಬಾದ ಬಂದು ಅನುಕರಣ ಧ್ವನಿ ಅಂತಾರೆ, ಅದು ಒಂದು ಒಂದು ತಾಗಾವಳೆ ಬರುವಂತ ಶಬ್ದ. ಪ್ರಕಟ ಕಟಕಟ ಧ್ವಾನ ಸಂಘಟನೋಧ್ಯ, ಅದರಿಂದ ಸಂಘಟ ಅದೊಂದು ಒಂದೊಂದು ಸೇರಾವಳೆ ಬರುವಂತ ಧ್ವನಿ. ಪ್ರಕಟ ಕಟಕಟ ಧ್ವಾನ ಸಂಘಟನೋಧ್ಯ ಸಂಘಟನ ಉದ್ಯದ್ವಿದ್ಯುತ್ ಜೂಡ ಸ್ಫುಲಿಂಗ, ಉದ್ಯದ್ಯೂಢ ಸ್ಫುಲಿಂಗ, ಉದ್ಯದ್ ವಿದ್ಯುತ್ ಜೂಡ ಸ್ಫುಲಿಂಗ, ಅದೇನಾಗತ್ತೆ ಅಂದ್ರೆ ಒಂದಿಯ ಒಂದು ತಾಗಾದರೆ ಎಲ್ಲಾನೇ ಬಂದು ಬೆಂಕಿನ ಬಂದು ಉಂಡೆಗಳು, ಕಾಸಿದ ಕಬ್ಬಿನಂತ ಕಬ್ಬಿನದಂತೆ ಇರುವಂತ ಬೆಂಕಿನ ಉಂಡೆಗಳು. ಅದ್ಯಾಗತ್ತೆ ಅಂದ್ರೆ ವಿದ್ಯುತ್ ವಿದ್ಯುತ್ ವ್ಯೂಢ ಸ್ಫುಲಿಂಗ, ಅದು ಒಂದಿಯ ಒಂದು ತಾಗಿ ಅದರಿಂದ ಬರುವಂತ ಬೆಂಕಿ ಕಿಡಿಗಳು. ಆ ಕಿಡಿಗಳು ಎಂತ ವ್ಯೂಢ ಸ್ಫುಲಿಂಗ, ಸ್ಫುಲಿಂಗ ಅಂದ್ರೆ ಅದರ ಸಮೂಹ, ವ್ಯೂಢ ಅದರಿಂದ ಸ್ಫುಲಿಂಗ, ಸ್ಫುಲಿಂಗ ಅಂದ್ರೆ ಸಮೂಹ, ಒಂದಿನ ಒಂದು ತಾಗಿ ಅದರಿಂದ ಬರುವಂತಹ ಸಮೂಹ, ಬೆಂಕಿನ ಸಮೂಹ. ಆಮೇಲೆ ಅದು ಒಂದು ಪ್ರಖರ ವಿಕಿರಣ, ಆ ಬೆಂಕಿನ ಕಿಡಿಗಳು ಅಲ್ಲಿ ಹಾರತ್ತೆ, ಆ ವಾತಾವರಣ ಫುಲ್ಲು ಆ ಕಿಡಿಗಳು ಹಾರಿ ಒಂದೇ ಬಿಸಿ ಇರುವಂತಹ ವಾತಾವರಣ, ಪ್ರಖರ ವಿಕಿರಣ. ವಿಕಿರಣ ಅಂದ್ರೆ ಸಮೂಹ, ಅದನ್ನು ಅದರ ಪ್ರಕಾರ ಅದರ ಒಂದು ಸಮೂಹ. ಸೊ ಬೆಂಕಿ ಕಿಡಿಗಳು ಇದೆ ಏನಂದ್ರೆ ಮೇಲಿಂದ ಬಂದು ಕಿಂಕರರು ಬಂದು ಆ ಗ್ರಾಮ್ನಾಂ ಪಂಕ್ತಿ ಆ ಗ್ರಾವೆಲ್ ಅಂತೀವಿಲ್ಲ ಅಂತ ಮಾರಿ ಒಂದು ಇರುವಂತಹ ಕಬ್ಬಿನ ಉಂಡೆಗಳನ್ನ ಬಂದು ಸುರಿತಾರೆ. ಅದು ಸೊರದು ಒಂದಿನ ಒಂದು ತಾಗಿ ಅದರಿಂದ ಬರುವಂತಹ ಒಂದು ಪ್ರಕಟಕಟಕಟ ಧ್ವನ, ಅದರ ಒಂದು ಅನುಕರಣ ಧ್ವನಿ. ಅದು ಮಾತ್ರ ಅಲ್ಲ, ಅದು ಅದು ತಾಗಿದ ಮೇಲೆ ಅಲ್ಲಿಂದ ಬರುವಂತಹ ಬೆಂಕಿ ಕಿಡಿಗಳು ಅದು ಅಲ್ಲಿ ಇಲ್ಲಿ ಹಾರಿ ಆ ವಾತಾವರಣವೇ ಬಂದು ಒಂದು ಬೆಂಕಿ, ಒಂದು ಬಿಸಿ ವಾತಾವರಣ, ಅದು ಅಂತ ಮಾಡಿ ಒಂದು ವಾತಾವರಣ. ಅದ ಮೇಲೆ ಬಂದು ಇದು ಮಾತ್ರ ಅಲ್ಲ ಪ್ರಖರ ವಿಕಿರಣ, ಅದಂದ್ರೆ ಎಲ್ಲ ಒಂದೊಂದು ಸೇರಿ ಆ ಬೆಂಕಿ ಕಿಡಿಗಳು ಬಂದು ಅಲ್ಲಿ ಹಾರಿ ಇಡೀ ವಾತಾವರಣ ಒಂದು ಬಿಸಿ ತುಂಬಿ ಇರುವಂತಹ ವಾತಾವರಣ, ಇದು ಒಂದು ಸ್ಥಿತಿ. ಆಮೇಲೆ ಒಂದು ಉದ್ಘಾತಿತೆ ಪಂಕಿಲೆ, ಅದೇನಾದ ಉದ್ಘಾತಿತೆ ಪಂಕಿಲೆ ಅಂದ್ರೆ ಅಲ್ಲಿ ಬಂದು ಕಲಗ ಬಂದು ಒಂದೇ ಕುದಿಯುವಂತ ಒಂದು ಕೆಸರು, ಕಲಗ ಬಂದು ಕೆಸರು ಅದು ಬಂದು ತುಂಬಾ ಕುದಿತಾ ಇರುವಂತಹ ಕೆಸರು, ಮೇಲಿಂದ ಬಂದು ಅವರು ಬೆಂಕಿನ ಸಾಲು ಆ ಬೆಂಕಿನ ಉಂಡೆಗಳನ್ನ ಬಂದು ಅವರು ಉದುರಿಸ್ತಾರೆ. ಕಲಗ ಬಂದು ಏನಾಗತ್ತೆ ಅಂದ್ರೆ ಬರೀ ಆ ಒಂದು ಕೆಸರು ಬಂದು ಕುದಿದರೆ ಹೇಗಿರೋದು ಅಲ್ಲಿ ಅಂತ ಮಾರಿ ಒಂದು ವಾತಾವರಣ. ಯಾಕಂದ್ರೆ ಆ ವಾತಾವರಣದಲ್ಲಿ ಬಂದು ಫುಲ್ಲು ಬಂದು ಬೆಂಕಿಗಳು ಬಂದು ಕಿಡಿ ಹಾರಿ ಒಂದೇ ಬಿಸಿಯಾಗಿರುವಂತಹ ವಾತಾವರಣ, ಕಲಗ ಬಂದು ಕುದಿಯುವಂತ ಒಂದು ಕೆಸರು, ಮೇಲೆ ಬಂದು ಕಿಂಕರರು ಬಂದು ಸುರಿಸ್ತಾರೆ ಆ ಬೆಂಕಿನ ಉಂಡೆಗಳನ್ನ. ಇಂತಹ ವಾತಾವರಣದಲ್ಲಿ ತಮಸಿ, ಇಂತಹ ಒಂದು ತಮಸ್ಸಿನಲ್ಲಿ ಬಾಧಿತ ಅಂಗಾನ್, ಬಾಧಿತ ಅಂದ್ರೆ ಇಂತಹ ತನ್ನ ಮೈ ನೋಯಿಸಿಕೊಂಡವರು ಯಾರು, ಈ ಸೂಕ್ಷ್ಮ ಶರೀರದಲ್ಲಿ ಇರುವಂತ ಪಾಪ ಮಾಡಿದ ಜೀವಿಗಳು, ಪಾಪ ಮಾಡಿದವರು. ಅದು ಮಾತ್ರ ಅಲ್ಲ ತಮಸಿ ಪಂಕಿ ಬಾಧಿತ ಅಂಗಾನ್ ಭವದ್ವೇಷನೋ ಗರಿನ್ನಾಮ್. ಇದೇನಾಗತ್ತೆ ಅಂದ್ರೆ ಅತ್ತ ಹೋಗಾನಂದ್ರೆ ಅತಗೀತ ಅಂಗ ಮುಂದೆನೆ ಕೊಟ್ಟಿದ್ದಾರೆ. ಅತಗೀತ ಅತಗೀತ ಅಂಗತಂದ್ರೆ ಅಲ್ಲಿ ಹೋಗಾನಂದ್ರೆ ಕೆಸರು, ಸ್ವಲ್ಪ ದೊಬ್ಬಿ ಹೋಗಾನಂತಂದ್ರೆ ಮೇಲೆ ನೋಡಿದ್ರೆ ಮೇಲಿಂದ ಸುರಿಯುವಂತ ಕಲ್ಲುಗಳು. ಸೊ ಅತಗೀತ ಅಂತಂದ್ರೆ ಮಧ್ಯೆ ಒಂದು ಬಾರ್ತೆ ಅತಗೀತ ಕಿಂಕರೈ ಕಿಂಕರೈ ಹಿ ಪಂಕಿಲೆ ಐತೆ. ಅತ್ತ ಹೋಗಾನಂತಂದ್ರೂ ಒಂದೇ ಬೆಂಕಿನ ಸಾಲು, ಈ ನಡೆದು ಹೋಗ ನಡಿಯಾಣತಂದ್ರೆ ಇಲ್ಲಿ ಕೆಳಗೆ ಬಂದ ಕೆಸರು, ಆ ವಾತಾವರಣವೇ ಬಂದು ಒಂದು ಬಿಸಿ ಅಂತ ಹೊರದು. ಅಂತ ಮಾರಿ ಒಂದು ವಾತಾವರಣದಲ್ಲಿ ತುಂಬಾ ಕಷ್ಟಪಡುವಂತ ಈ ಸೂಕ್ಷ್ಮ ಶರೀರದಲ್ಲಿ ಇರುವಂತ ಒಂದು ಜೀವಿಗಳು ತಮಸಿ ಬಾಧಿತಾಂಗಾನ್. ಅದು ಯಾರು ಎದಕ್ಕಪ್ಪ ಆಯ್ತು ಅಂದ್ರೆ ಏನಾಯ್ತು ಇವ್ರು ಮಾಡಿದ್ರು ಇಂಥ ಕಷ್ಟವನ್ನ ಹೊಂದತಾರ ಅಂದ್ರೆ ಭವದ್ವೇಷಿನ ಗರೀಮ್ನಾಂ ಕ್ಲಪಯತಿ. ಭವದ್ವೇಷಿನ ಭವದ್ವೇಷಿನ ಅಂದ್ರೆ ನಿನ್ನವನ್ನ ದ್ವೇಷ ಮಾಡಿದವರು, ವಾಯುದೇವರನ್ನ ದ್ವೇಷ ಮಾಡಿದವರು ಅಥವಾ ಭಗವಂತನೇ ದ್ವೇಷ ಮಾಡಿದವರು. ಅದಿರಲಿ, ಅದಕ್ಕೆ ಅದಕ್ಕೆ ಅರ್ಥ ಹೇಳ್ತೀನಿ ಭವದ್ವೇಷಿನಾಕ. ಅದಕ್ಕೆ ಮೇಲೆ ಗರೀಮ್ನಾಂ ಗ್ಲಬಯತಿ, ಏನಾಗತ್ತೆ ಈ ವೆಯ್ಟ್ ಗರೀಮ್ನ ಅಂದ್ರೆ ಅದರ ಭಾರ, ಅದರ ಭಾರ ತಡೆಯದೆ ಕಷ್ಟಪಡುವಂತ ಈ ಜೀವಿಗಳು ಎದಕ್ಕಪ್ಪ ಕಷ್ಟಪಡ್ತಾರ ಅಂದ್ರೆ ಗ್ಲಪಯತಿ, ಗ್ಲಪಯತಿ ಅಂದ್ರೆ ಆನಂದ ಶೂನ್ಯರಾಯಿ ಮಾಡಿಬಿಡುತ್ತೆ ಅಂತ. ಆ ಗರೀಮ್ನಾಂ ಆ ಭಾರದಿಂದ ಅವ್ರೇನ್ ಮಾಡ್ತಾರೆ, ಅವರನ್ನ ಆನಂದ ಶೂನ್ಯವನ್ನಾಗಿ ಮಾಡಿಬಿಡುತ್ತೆ. ಈ ಮೇಲೆ ಕೊಡುವ ಮೇಲಿಂದ ಚೆಲ್ಲುವಂತ ಒಂದು ಬೆಂಕಿ ವಾತಾವರಣವೇ ಬೆಂಕಿನ ಅದು ಬಿಸಿ ವಾತಾವರಣ, ಕಲಗ ನಡಿಲಕ್ಕ ಆಗಲ್ಲ ಇಂಥ ಮಾರಿ ಒಂದು ವಾತಾವರಣದಲ್ಲಿ ಅವ್ರನ್ನ ಆನಂದ ಶೂನ್ಯರಾಯಿ ಮಾಡಿಬಿಡುತ್ತೆ. ಯಾವ್ದಕ್ಕೆ ಆತಕ್ಕ ಅಂತ ಹೇಳಿದ್ರೆ ಅವ್ರು ಭವದ್ವೇಷಿನ, ಯಾತಕ್ಕ ಅವ್ರು ಅಷ್ಟು ಕಷ್ಟಪಡ್ತಾರ ಅಂತ ಹೇಳಿದ್ರೆ ಭವದ್ವೇಷಿನ. ಭವದ್ವೇಷಿನ ಅಂತಂದ್ರೆ ಭವದ್ವೇಷಿನ ಅಂದ್ರೆ ನಿಮ್ಮನ್ನ ದ್ವೇಷ ಮಾಡುವವರು, ನಿಮ್ಮನ್ನ ದ್ವೇಷ ಮಾಡುವವರು ಅಂದ್ರೆ ಅಂತತಃ ಭಗವಂತನ ದ್ವೇಷ ಮಾಡುವವರು. ಯಾಕಂದ್ರೆ ಸರಿ ವಾಯುದೇವರು ದ್ವೇಷ ಮಾಡಿದರೆ ಏನು, ನಾವೇನು ಭಗವಂತನ ದ್ವೇಷ ಮಾಡಲ್ಲ ಅಂತಂದ್ರೆ ಭಗವಂತನ ದ್ವೇಷ ವಾಯುದೇವರನ್ನ ದ್ವೇಷ ಯಾಕಂದ್ರೆ ಭಗವಂತನ ಮಂದು ಅತ್ಯಂತ ಪ್ರೀತಿಯಾಗಿ ಇರುವಂತವ್ರು ಯಾರಂದ್ರೆ ವಾಯುದೇವರು ಮತ್ತು ಬ್ರಹ್ಮದೇವರು. ಯಾರು ಬಂದು ಜ್ಞಾನಿಯೋ, ಜ್ಞಾನಿನ ಬಂದು ಭಗವಂತನ ತಿಳಿದವರು ಜ್ಞಾನಿಗಳು. ಆ ಜ್ಞಾನಿಗಳನ್ನ ದ್ವೇಷ ಮಾಡಿದ್ರೆ ಭಗವಂತನ ದ್ವೇಷ ಮಾಡಿದ್ದಾನೆ. ಯಾಕಂದ್ರೆ ಭಗವಂತನೇ ತುಂಬಾ ಪ್ರೀತಿಯಾದವರು ಯಾರಂದ್ರೆ ಜ್ಞಾನಿಗಳು. ತುಂಬಾ ಪ್ರೀತಿಯಾದ ಜ್ಞಾನಿಗಳನ್ನ ನಾವು ದ್ವೇಷ ಮಾಡಿದ್ರೆ ಅಂತತಃ ಅದು ಭಗವಂತನ ದ್ವೇಷ ಮಾಡಿದಂಗೆ. ಸೊ ಅದಕ್ಕೆ ಅಂತಾರೆ ಭವದ್ವೇಷಿನಃ ಅಂದ್ರೆ ನಿಮ್ಮನ್ನ ದ್ವೇಷ ಮಾಡಿದವರು ಭಗವದ್ವೇಷಿನವೇ, ಯಾಕಂದ್ರೆ ಭಗವಂತನ ದ್ವೇಷ ಮಾಡುವವರೇ. ಯಾಕಂದ್ರೆ ನಿಮ್ಮನ್ನ ದ್ವೇಷ ಮಾಡಿದ್ರೆ ನೀವೇ ಪ್ರತೀಕ, ಜ್ಞಾನದ ಪ್ರತೀಕ ನೀವು, ಭಗವಂತನ ಜ್ಞಾನದ ಪ್ರತೀಕ. ನಿಮ್ಮನ್ನ ದ್ವೇಷ ಮಾಡಿದರೆ ಅಂತತಃ ಅದು ಭಗವಂತನ ದ್ವೇಷ ಮಾಡಿದಾಗಲೇ ಅದು. ಅದಕ್ಕೋಸ್ಕರ ನಿಮ್ಮನ್ನ ದ್ವೇಷ ಮಾಡಿದವರು ಇಷ್ಟು ಕಷ್ಟವನ್ನ ಪಡ್ತಾರೆ. ಭವದ್ವೇಷಿನಃ ಅಂದ್ರೆ ಅಂತತಃ ಭಗವಂತನ ದ್ವೇಷ ಮಾಡುವವರೇ. ಹಾಗಂತ ಹೇಳಿ ಆ ಭವದ್ವೇಷಿನ ಯಾರು ಮಾಡ್ತಾರೆಯೋ ಇಷ್ಟು ಕಷ್ಟವನ್ನ ಪಡ್ತಾರೆ. ಭವದ್ವೇಷಿನ ಅಂದ್ರೆ ಏನು, ಅದಕ್ಕೆ ಹಿಂದೆ ಇರುವಂತಹ ಶ್ಲೋಕನ ನಾವು ತಗೋಬೇಕು. ದ್ವೇಷ ಮಾಡುವ ಅಂದ್ರೆ ಏನರ್ಥ, ಶಾಸ್ತ್ರವನ್ನ ನಿರಾಕರಣ ಮಾಡುವವರು. ಯಾರು ಶಾಸ್ತ್ರವನ್ನ ಒಪ್ಪಿಲ್ಲ, ಯಾರು ನಿರಾಕರಣ ಮಾಡ್ತಾರೆ ಅವರು ಅಂತತಃ ವಾಯುದೇವರು ಶಾಸ್ತ್ರವನ್ನು ದ್ವೇಷ ಮಾಡೋರು, ಅಂತತಃ ಅದು ಭಗವಂತನ ದ್ವೇಷವೇ. ಹಂಗಂತ ಬದುಕೋಸ್ರೆ ಈ ಒಂದು ಶ್ಲೋಕವನ್ನು ಮಾಡಿದರೆ ಭಗವಂತನ ದ್ವೇಷ ಮಾಡಿದವರು ಯಾರು ವಾಯುದೇವರನ್ನ ದ್ವೇಷ ಮಾಡ್ತಾರೆಯೋ ಅದಂತತಃ ಭಗವಂತನೇ ದ್ವೇಷ ಮಾಡ್ತಾರೆ. ಅಂತ ದ್ವೇಷ ಮಾಡೋರು ಇಷ್ಟು ಕಷ್ಟವನ್ನ ಪಡ್ತಾರೆ. ಇದು ನರಕದಲ್ಲಿ ಮಾಡುವಂತ ಅವರಿಗೆ ಅವಸ್ಥೆ. ಹಂಗಂತ ಹೇಳಿ ಈ ಶ್ಲೋಕವನ್ನು ಹೇಳಿದ್ದಾರೆ. ಇದರಲ್ಲಿ ಬಂದು ದ್ವೇಷ ಮಾಡೋರು ಅಂದ್ರೆ ನವವಿಧ ದ್ವೇಷ ಅಂತ ಹೇಳ್ತಾರೆ. ನವವಿಧ ದ್ವೇಷಗಳು ಇದೆ. ಯಾಗ ಬಂದು ನವವಿಧವಂತ ಒಂದು ಭಕ್ತಿಯನ್ನು ಹೇಳ್ತಾರೆಯೋ ಅದೇ ತರ ನವವಿಧವಾದ ದ್ವೇಷಗಳು. ಅದ್ರ ಬಂದು ಜೀವ ಆ ಜೀವನ್ನು ಭಗವಂತವನ್ನು ಒಂದು ತಂಬಾದು ಒಂದು ದ್ವೇಷ, ಒಂಬತ್ತು ದ್ವೇಷವನ್ನು ಹೇಳ್ತೀನಿ. ಯಾಕಂದ್ರೆ ಇದು ಈ ಸಮಯದಲ್ಲಿ ಏನು ದ್ವೇಷ ಅಂಬ ನಮಗೆ ತಿಳಿಬೇಕು. ಅದಕ್ಕೋಸ್ ಹೇಳ್ತೀನಿ, ಜೀವ ಮತ್ತು ಭಗವಂತ ಎರಡು ಒಂದು ಅಂತ ಹೇಳೋ ಅವರು ಒಂದು ದ್ವೇಷ. ಎರಡನೇದು ಒಂದು ಭಗವಂತ ನಿರ್ಗುಣ ಅಂಬ ಅವರು ಇನ್ನೊಂದು ದ್ವೇಷ, ಇನ್ನೊಂದು ವಿಧವಾದ ದ್ವೇಷ. ಭಗವಂತನಿಗೆ ಒಂದು ಗುಣವೇ ಇಲ್ಲ ಅಂಬಾದು ಇನ್ನೊಂದು ದ್ವೇಷ, ಅವನೇ ನಿರ್ಗುಣ ಅಂಬಾದು ಒಂದು ದ್ವೇಷ. ಭಗವಂತನಿಗೆ ಒಂದು ಗುಣ, ಭಗವಂತನ ಗುಣನು ನನ್ನ ಗುಣನು ಒಂದೇವೆ, ನಾನು ಅದಂತ ಏನರ್ಥ, ನಮ್ಗೆ ಎಷ್ಟು ಗುಣ ಇದೆಯೋ ಅಷ್ಟೇ ಭಗವಂತನ ಗುಣ ಇದೆ ಅಂಬಾದು ಒಂದು ದ್ವೇಷ. ಆಮೇಲೆ ಬಂದು ನನ್ನಕ್ಕಿಂತ ಬಂದು ಭಗವಂತ ದೊಡ್ಡವ ಅಲ್ಲ ಅಂಬಾದು ಇನ್ನೊಂದು ದ್ವೇಷ. ಆಮೇಲೆ ಬಂದು ಅವನಿಗೆ ಇರುವಂತಹ ರೂಪ ಗುಣ ಕರ್ಮ ಇದನ್ನ ಇಲ್ಲಿ ಭೇದ ನೋಡುವವರು, ಭಗವಂತನಲ್ಲಿ ಇರುವಂತಹ ರೂಪ ಕರ್ಮದಲ್ಲಿ ಭೇದ ನೋಡುವವರು ಇನ್ನೊಂದು ದ್ವೇಷ. ಆಮೇಲೆ ಬಂದು ಈ ಭಗವಂತನ ಅವತಾರವಾದ ವೇದವ್ಯಾಸರು ಅಂತ ಮಾರಿ ಇರುವಂತಹ ಅವರನ್ನ ಬಂದು ಅವತಾರವೇ ಇಲ್ಲ ಅಂಬಾದು ಇನ್ನೊಂದು ದ್ವೇಷ. ಸೊ ಭಗವಂತನ ಅವತಾರವಾದಂತ ವೇದವ್ಯಾಸರ ಮುಂದೆ ಕೆಲವರು ಮುಂದೆ ವೇದವ್ಯಾಸರೇ ವೇದವ್ಯಾಸ ಮುಂದೆ ಒಂದು ಋಷಿಗಳು ಅಂತ ಹೇಳಿಬಿಡ್ತಾರೆ ಅಷ್ಟೇ, ಪ್ರಧಾನ ಋಷಿಗಳು ಅಂತ ಹೇಳಿಬಿಡ್ತಾರೆ. ಅವರು ಭಗವಂತನ ಅವತಾರ ಅಂತ ಒಪ್ಪೋದಿಲ್ಲ, ಅವನ ಅಂಶಾತ್ ಅಂತಾರೆ. ಸೊ ಅದಕ್ಕೋಸ್ಕರ ಅದನ್ನು ಒಂದು ದ್ವೇಷ. ಭಗವದ್ ಭಕ್ತರನ್ನ ದ್ವೇಷ ಮಾಡೋದು ಇನ್ನೊಂದು ದ್ವೇಷ. ಸೊ ಈ ವೇದವನ್ನ ದ್ವೇಷ ಮಾಡುವವರು ಇನ್ನೊಂದು ದ್ವೇಷ. ಯಾಕಂದ್ರೆ ಭಗವಂತನ ಅಂದ್ರೆ ಮತ್ತು ಏನೆಲ್ಲ ವೇದಗಳು, ಭಗವಂತನು ವೇದವನ್ನು ಒಂದೇವೆ, ಈ ವೇದವನ್ನ ಬಂದು ನಾವು ಒಂದು ದ್ವೇಷ ಮಾಡೋರು ಭಗವಂತನ ದ್ವೇಷವೇ. ಇಂತಹ ಒಂಬತ್ತು ವಿಧವಾದ ದ್ವೇಷಗಳು. ಈ ಒಂಬತ್ತು ವಿಧವಾದ ದ್ವೇಷಗಳು ಯಾರು ಮಾಡ್ತಾರೆಯೋ ಅಂತತಃ ಅದು ಬಂದು ಅದು ಭಗವಂತನೇ ದ್ವೇಷ ಮಾಡೋದು, ಅದು ವಾಯುದೇವರನ್ನು ದ್ವೇಷ ಮಾಡಾಗ. ವಾಯುದೇವರು ಯಾರು ದ್ವೇಷ ಮಾಡ್ತಾರೆಯೋ ಭಗವಂತನೇ ದ್ವೇಷ ಮಾಡೋದು ಎಂಬುದಕ್ಕೋಸ್ಕರ ಆ ಒಂದು ಸ್ಟೇಟ್ಮೆಂಟ್ನ ಕ್ಲಿಯರ್ ಆಗಿ ಕೊಟ್ಟಬೇಕು. ಯಾರು ಬಂದು ನೀವು ವಾಯುದೇವರನ್ನ ದ್ವೇಷ ಮಾಡ್ತಾರೆಯೋ ಅದು ಭಗವಂತನೇ ದ್ವೇಷ ಮಾಡ್ತಾರ ಎಂಬ ಒಂದು ಕ್ಲಿಯರ್ ಸ್ಟೇಟ್ಮೆಂಟ್ ನ ಅವ್ರು ಕೊಡ್ತಾರೆ ಈ ಶ್ಲೋಕದಲ್ಲಿ. ಸೊ ಅದನ್ನ ದ್ವೇಷ ಮಾಡದೆ ಅದನ್ನ ಬಂದು ಮುಂದಕ್ಕೆ ಹೋಗ್ರಿ ತುಂಬಾದಕ್ಕೋಸ್ಕರ ಈ ಶ್ಲೋಕ ಒಂದು. ಅದಕ್ಕೆ ಬಂದು ಅದಕ್ಕೆ ಮುಂದಿನ ಶ್ಲೋಕ ಹೋಗ್ತೀನಿ ನಾನು. ಇದು ಒಂದು ಇದೇ ಏನಂತಾರೆ ಅಂದ್ರೆ, ನಾನು ಹೇಳಿದಂಗ ಮೂರು ವಿಧ ಈಗ ಹೇಳಿದ್ರು ಭಗವಂತನ ದ್ವೇಷ ಮಾಡೋರು ಏನ್ ಸ್ಥಿತಿ ಆಗುತ್ತಾರೆ ಎಂಬುದು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಅದಕ್ಕೆ ಎರಡು ಹಿಂದಿನ ಶ್ಲೋಕದಲ್ಲಿ ಬಂದು ಆನಂದವನ್ನ ಹೇಗೆ ಪಡಿತಾರೆ ಅಂತಂದ್ಬಿಟ್ಟು ಒಂಬತ್ತು ಹತ್ತನಲ್ಲಿ ಹೇಳಿದ್ರು. ಹದಿನೊಂದರಲ್ಲಿ ಬಂದು ಏನ್ ದ್ವೇಷ ಮಾಡಿದ್ರೆ ಏನ್ ಕಷ್ಟಪಡ್ತಾರೆ ಅಂತ ಹೇಳಿ. ಈ ಶ್ಲೋಕದಲ್ಲಿ ಬಂದು ದ್ವೇಷ ಮಾಡಿಲ್ಲ ಭಗವಂತರು, ವಾಯುದೇವರು ದ್ವೇಷ ಮಾಡಿಲ್ಲ, ವಾಯುದೇವರನ್ನ ನಾವು ಒಪ್ಪಿಲ್ಲ, ಅವರನ್ನ ಒಂದು ದ್ವೇಷವನ್ನು ಮಾಡಿಲ್ಲ, ಅವ್ರನ್ನ ಒಪ್ಪೋದಿಲ್ಲ. ಅವ್ರಿಗೆ ನಮ್ಗೇನಪ್ಪ ಆಯ್ತು, ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ, ಎಷ್ಟೋ ಸೋಂಬಳವ್ರು ಬರ್ತಾರೆ, ಎಷ್ಟೋ ಬಂತು ಎಷ್ಟೋ ಹೋಗಿತ್ತು. ಸೊ ನಮೇ ಕುರಿತು ಅವ್ರ ಕುರಿತು ದ್ವೇಷ ಇಲ್ಲ. ಹಾಗೆ ಈಗ ತಟಸ್ಥರಾಯಿ ಈ ಔದಾಸೀನ ಹೇಳ್ತಾರಲ್ಲ, ಅವ್ರನ್ನ ಬಂದು ನಾವು ದ್ವೇಷವೂ ಮಾಡೋದಿಲ್ಲ, ಅವ್ರನ್ನ ಬಂದು ನಾವು ಸ್ವೀಕಾರವೂ ಮಾಡೋದಿಲ್ಲ ಅಂತ ಮಾರಿ ಇದ್ದು ತಟಸ್ಥರ ಇರ್ತಾರಲ್ಲ, ನಮಗೇನಾಯ್ತು ಇರ್ತಾರಲ್ಲ, ಅವರ ಪರಿಸ್ಥಿತಿ ಏನು? ಹಂಗತಂಬಾದ್ರೆ ಈ ಶ್ಲೋಕದಲ್ಲಿ ಹೇಳ್ತಾರೆ, ಅಸ್ಮಿನ್ ಅಸ್ಮದ್ ಗುರುನಾಂ ಹರಿಚರಣ ಚಿರ ಧ್ಯಾನ ಸನ್ಮಂಗಲಾನಾಂ ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತರಣರಣಿಕ ಸ್ವರ್ಗಸೇವ್ಯಾಂ ಪ್ರಪನ್ನಃ ಯಸ್ತೂದಾಸ್ತೆ ಸ ಆಸ್ತೆ ಅತಿಭವಮಸುಲಭ ಕ್ಲೇಶ ನಿರ್ಮೋಗಮಸ್ತ ಪ್ರಾಯಾನಂದಂ ಕಥಂಚಿನ್ ನವಸತಿ ಸತತಂ ಪಂಚಕಷ್ಟೇದಿ ಕಷ್ಟೇ. ಇದರಲ್ಲಿ ಒಂದು ಪದ ಬಿಡಿಸೋಣ, ಅಸ್ಮಿನ್ ಅಸ್ಮತ್ ಗುರುನಾಂ ಹರಿಚರಣ ಚಿರಧ್ಯಾನ ಸನ್ಮಂಗಲಾನಾಂ ಸತ್ಮಂಗಲಾನ ಅಂತ ಕೂಡ ಪರಿಚಯ ಮಾಡ್ತಾರೆ. ಯುಷ್ಮಾತಂ ಪಾರ್ಶ್ವಭೂಮಿಂ ಧೃತ ರಣರಣಿಕ ರಣರಣಿಕ ಸ್ವರ್ಗಿಸೇವ್ಯಾಂ ಪ್ರಪನ್ನ ಎಸ್ತು ಉದಾಸ್ತೆ ಸ ಆಸ್ತೆ ಅತಿಭವಂ ಅಸುಲಭ ಕ್ಲೇಶ ನಿರ್ಮೋಗಂ ಹಸ್ತಪ್ರಾಯಾನಂದಂ ಹಸ್ತಪ್ರಾಯ ಆನಂದಂ ಕಥಂಚಿನ್ ಕಥಂಚಿತ್ ನವಸತಿ ಸತತಂ ಪಂಚಕಷ್ಟೇ ಅತಿಕಷ್ಟೇ. ನಾನು ಹೇಳಿದೆ ಇದರಲ್ಲಿ. ಸೊ ಈ ತಟಸ್ಥರಾಯಿ ನಮಗೇನಪ್ಪ ಬಂತು, ಎಷ್ಟು ಆಚಾರಗಳು ಬರ್ತಾರೆ, ಏನೇನೋ ಶಾಸ್ತ್ರ ಹೇಳ್ತಾರೆ ನಮಗೆ. ಹಿಂದಿನದು ಯಾರು ಹಿಂದೆ ಏನು ಹೇಳಿದ್ದಾರೆ ಅದು ಶಾಸ್ತ್ರ. ಶಂಕರಾಚಾರ್ಯರ ಹೋಗಿ ಕೇಳಿ ನೋಡ್ರಿ, ಆ ಶಂಕರಾಚಾರ್ಯ ಅವರ ಇದನಲ್ಲಿ ದ್ವೈತ ಇವರ ಏನೋ ವಿಶಿಷ್ಟಾದ್ವೈತಿಗಳಿದ್ದು ಹೋಗಿ ಕೇಳಿ ನೋಡ್ರಿ ರಾಮಾನುಜ. ನಮಗೇನ್ ರಾಮಾನುಜರು ಕೊಟ್ಟಿದ್ದೋ ಅದು ಸಾಕಪ್ಪ. ಮಧ್ವ ಮಾಧುರಿಗೆ ಹೋಗಿ ಕೇಳಿದ್ರೆ ಅದೇ ಅಂತಾರೆ, ನಮಗೇನು ಆಚಾರ ಕೊಟ್ಟಿದ್ದಾರೆಯೋ ಅದು ಸಾಕು. ಶಂಕರಾಚಾರ್ಯರ ಅವರು ಅನ್ಯಾಯಗಳು ಹೋಗಿ ಕೇಳ್ರಿ, ಅವ್ರು ನಮಗೇನು ಅವ್ರು ಕೊಟ್ಟಿದ್ದಾರೆಯೋ ಸಾಕು. ನಮಗೇನು ವಸ್ತು ಏನು ಬೇಡ, ವಸ್ತು ಏನು ಇವರಿಗೆ ಗೊತ್ತಿರೋದಿಲ್ಲ, ಗೊತ್ತಿದ್ರೂ ತಿಳಕಬೇಕು ಅನ್ನೋ ಆಸೆಯೂ ಇಲ್ಲ. ಇದ್ರಲ್ಲಿ ಏನು ಹೇಳ್ತಾರೆ, ಹಿಂದೆ ಏನು ಅವ್ರು ಕೊಟ್ಟರೋ ಅದು ಸಾಕು. ಅಂದ್ರೆ ಹಿಂದೆ ಏನ್ ಕೊಟ್ಟಿದ್ದಾರೆ ಎಂಬುದನ್ನು ಪೂರ್ತಿ ಇಲ್ಲ, ಜ್ಞಾನ ಇಲ್ಲ. ಏನ್ ಕೊಟ್ಟಿದ್ದಾರೆಯೋ ಅದು ಸಾಕು. ಅದನ್ನ ನಾವು ಹೊಸ್ತಾ ಏನಾದ್ರು ಒಂದು ಅಂದ್ರೆ ಅದು ಬೇಡಪ್ಪ ನಮಗೆ ಸಾಕು. ಇದೇ ನೋಡ್ರಿ, ಇದು ಆಚಾರ ಹೇಳ್ತಾರೆ, ಬಹುಚಿತ್ರ ಜಗದ್ ಬಹುತಾಕರಣ. ಹಾಗಂತ ಈ ವಿಚಿತ್ರವಾದ ಈ ಈ ಪ್ರಪಂಚದಲ್ಲಿ ಅನೇಕ ವಿಧವಾದದ್ದು, ಯಾರನೇ ಬಂದು ಒಬ್ಬರಂಗ ಒಬ್ರು ಇಲ್ಲ. ಏನ್ ಕೊಟ್ಟಿದ್ದಾರೆ ಅದು ಸಾಕು, ನಂಗೆ ವಸ್ತು ಏನು ಬೇಡ. ಅಂದ್ರೆ ಏನ್ ಇರೋದಿಲ್ಲ, ಬಟ್ ಇದ್ರು ಹಾಗೆ ಹೇಳ್ತಾರೆ. ಅವ್ರೇನು ಹೊಸ್ತಾ ಬಂದು ಕೊಡಬೇಕು, ನಮ್ ಇದ್ರದ್ದು ಸಾಕು, ಇದ್ರದ್ದು ಸಾಕು, ಅವ್ರು ಇರೋದಿಲ್ಲ. ಇಂತಹ ಮಾರಿಯ ಬಂದು ನೋಡಿದ್ರೆ ಇದು ಬಂದು ಜನರಲ್ ಇದು ಬಂದು ತುಂಬಾ ಆಚಾರ ಬಂದು ಇದು ತುಂಬಾ ಒತ್ತಡ ಕೊಡ್ತಾರೆ ಎಲ್ಲಿ ಎಲ್ಲಿನೂ. ಯಾಕಂದ್ರೆ ನಮಗೇನು ಬಂದು ಸಿಗಿತ್ತೋ, ನಮಗೇನು ಇದೆಯೋ ಅದನ್ನ ಅಳವಡಿಸಿಕೊಂಡು ಹೋಗೋಣ ತಂದಿಟ್ಟು ಒಂದಿದೆ. ಯಾಕಂದ್ರೆ ತುಂಬಾ ಸತ್ಯದ ಮೇಲೆ ಆಗ್ರಹ ತುಂಬಾ ಕಡಿಮೆ ಜನಗಳಿಗೆ. ಆಮೇಲೆ ದ್ವೇಷ ಮಾಡೋರ ಮೇಲೆ ದ್ವೇಷ ಮಾಡೋರು ತುಂಬಾ ಕಡಿಮೆ, ಆಗ್ರಹನೂ ಕಡಿಮೆ, ದ್ವೇಷ ಮಾಡೋರು ಕಡಿಮೆ. ಮಧ್ಯ ಈ ಮಧ್ಯಾವಸ್ಥೆಗಳು ಜಾಸ್ತಿ ತಂತಾರೆ. ಯಾಕಂದ್ರೆ ಅವರು ಆಗ್ರಹವಾಗಿದ್ದು ನಾನೇ ಈ ಸತ್ಯದಲ್ಲೇ ನಾನು ಇರಬೇಕು, ಈ ಸತ್ಯದಲ್ಲೇ ನಾವು ನಡಿಬೇಕು ಎಂಬ ಅವರು ತುಂಬಾ ಕಡಿಮೆ. ದ್ವೇಷ ಮಾಡೋರು ತುಂಬಾ ಕಡಿಮೆ, ಬೇಡಪ್ಪ ಎಲ್ಲ ದೇವರು ಒಂದು ನಮಸ್ಕಾರ ಮಾಡಿಡೋಣ, ನಾಳೆ ಏನಾರು ಪುಣ್ಯ ಸಿಗತ್ತೆ ನಮಗೆ. ಹಾಗೆ ಯಾರು ಬರ್ತಾರೋ ಸೋಮವಾರ ಹೋದರೆ ಸರಿ ನಮಸ್ಕಾರ ಮಾಡೋಣ, ನಮಗೇನು ನಾಳೆ ಏನಾರು ಅದರಿಂದ ಪಾಪ ಬರಲಾಂಗಿದ್ರೆ ಸರಿ. ಹೀಗೆ ಅವರು ಇದ್ದಾರೆ. ಆ ಸತ್ಯದ ವೇಗಮೇ ಒಂದು ನಿಷ್ಠಿತೆ, ಒಂದು ವೈರಾಗ್ಯ ಇರೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ಅಂತ ಮರಿರೋದ್ರೆ ಏನಾಗಾರು. ಯಾಕಂದ್ರೆ ತಿಳ್ಕೊಂಡು ಉಂಟಿದ್ದಾರೆ ಹೇಳ್ತಾರೆ ಅಂತ ಕೂಡ ನಾವು ಹೇಳಬಹುದು. ಅವರು ತುಂಬಾ ದಿನವಾಗಿ ಅವರ ಅದ್ವೈತಿಗಳಾಗಿದ್ದವರು, ಅವ್ರಿಗೆ ಬಂದು ಏನೋ ಮನಸ್ಸಿಗೆ ತಾಗಿತ್ತೋ ಏನೋ ಗೊತ್ತಿಲ್ಲ, ಇದು ಬರಾವಳೆ. ಅವ್ರು ತುಂಬಾ ದಿನವಾಗಿ ಅದ್ವೈತಿ, ಅವರು ಆಚಾರ್ಯರು ಬಂದು ಕಾಸರಗೋಡೆ ಬಂದಿದ್ದಾರೆ, ಕಾಸರಗೋಡ ಹತ್ತಿರ ಇರುವಂತಹ ಮಠಕ್ಕ ಬಂದಿದ್ದಾರೆ. ಇವರು ಹೋಗಿ ಭೇಟಿ ಆಗಲಿಲ್ಲ. ಅವ್ರು ಫಸ್ಟ್ ಭೇಟಿ ನಾನು ಹೇಳಿದೆ, ಆ ನಿಜಮ್ಮ ತಂದ್ಬಿಟ್ಟು ಅವನಲ್ಲಿ ಹೋಗಿ ಅಲ್ಲಿ ಭೇಟಿ ಆಗ್ತಾರೆ. ಫಸ್ಟ್ ತುಂಬಾ ದಿನ ಒಂದು ಅವನು ತುಂಬಾ ದಿನ ಆದ ಮೇಲೆ ಭೇಟಿ ಆಗ್ತಾರೆ. ಭೇಟಿ ಆದ ಒಂದು 60 ವಯಸ್ಸು 50 ವಯಸ್ಸು ಕೂಡ ಇರ್ಬೋದು, ಆಮೇಲೆ ಭೇಟಿ ಆಗ್ತಾರೆ. ಸೊ ಅಷ್ಟು ತನಕ ಬಂದು ಅವ್ರು ಆಚಾರ್ಯರ ಮೇಲೆ ಬರ್ತಾರೆ, ಆಚಾರ ಹೋಗಿದ್ದಾರೆ, ಪ್ರವಚನ ಮಾಡಿದ್ದಾರೆ, ಯಾವುದಕ್ಕೂ ಅವ್ರು ಹೋಗಿದ್ದಿಲ್ಲ, ತಟಸ್ಥರ ಇದ್ದು ಬಿಟ್ಟಿದ್ದಾರೆ. ಬೇಡ, ಅವ್ರು ದ್ವೇಷ ಮಾಡಿಲ್ಲ, ತಟಸ್ಥರ ಇದ್ದು ಬಿಟ್ಟಿದ್ದಾರೆ. ಆಮೇಲೆ ಹೋಗಿ ಅವರು ವಾದ ಮಾಡಿದ್ರು, ವಾದ ಮಾಡಿ ಒಂದು 15 ದಿನ ಅಲ್ಲಿ ವಾದ ಮಾಡಿ ಅವರು ಗೆದ್ದು ಅವರು ಸೋಳಿ ತಿರುಗಿ ಬಂದ್ರು. ಅದಕ್ಕೆ ಅವರು ತುಂಬಾ ಇದರ ಮೇಲೆ ಈ ಶ್ಲೋಕ ಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಶ್ಲೋಕ ನೋಡಿದ್ರೆ ತುಂಬಾ ಚೆನ್ನಾಗಿ ವಿವರಣೆ ಮಾಡಬಹುದು. ನನಗಿಂತ ಇನ್ನು ಚೆನ್ನಾಗಿ ವಿವರ ಮಾಡೋರು ಚೆನ್ನಾಗಿ ಇರ್ತಾರೆ, ಮಾಡ್ತಾರೆ. ಬಟ್ ಇದ್ರೂ ನಾನು ಎಷ್ಟಾಗತ್ತೆ ಹೇಳ್ತೀನಿ. ಇದು ಅಸ್ಮಿನ್ ಅಸ್ಮತ್ ಗುರುನಾಮ್, ಅಸ್ಮತ್ ಗುರುನಾಮ್ ಅಸ್ಮಿನ್, ಈ ಭೂಮಿಯಲ್ಲಿ ಅವತಾರ ಮಾಡಿದ್ದೆ ಅಸ್ಮತ್ ಗುರುನಾಮ್. ಅಸ್ಮತ್ ಅಂದ್ರೆ ಎರಡು ಅರ್ಥ ಮಾಡಬಹುದು. ಒಂದು ಅಸ್ಮತ್ ಅಂದ್ರೆ ನನ್ನ ಗುರುಗಳು ಹಾಗತ್ತ ಹೇಳಬಹುದು. ಅಸ್ಮತ್ ಅಂದ್ರೆ ನಮ್ಮ ಗುರುಗಳು ಹೇಳಬಹುದು. ಅಸ್ಮತ್ ಹಾಗಂದ್ರೆ ನಮ್ಮ ಗುರುಗಳು. ಈ ಸ್ವಾಮಿಗಳವ್ರು ಮಾತಾಡಲು ನೋಡಿದ್ರೆ ಯಾವನೇ ಅವರು ನಾನು ಹೇಳೋದಿಲ್ಲ, ಅವರು ನಾವೆಲ್ಲ ಮಾಡೋಣ, ನಾನು ಮಾಡ್ತಾ ಇದ್ದೀವಿ, ನಾವು ಮಾಡ್ತಾ ಇದ್ದೀವಿ ಹಂಗಂತಾರೆ. ಸೊ ಅಸ್ಮತ್ ಅಂದ್ರೆ ನಾವೆಲ್ಲರೂ ನಮ್ಮ ಗುರುಗಳಾದ ಆಚಾರ್ಯರು. ಅಸ್ಮಿನ್ ಅಸ್ಮತ್ ಗುರುಣಾಮ್, ಅಸ್ಮತ್ ಗುರುಣಾಮ್ ಹರಿಚರಣ ಚಿರಧ್ಯಾನ ಸನ್ಮಂಗಲಾನಾಂ. ಹರಿಚರಣ ಚಿರಧ್ಯಾನ, ನಿಮ್ಮ ಗುರುಗಳು ಏನಪ್ಪ ವಿಶೇಷ ಹಂಗಂತ ಹೇಳಿದ್ರೆ ಹರಿಚರಣ ಚಿರಧ್ಯಾನ. ಬರೀ ಭಗವಂತನ ಚಿತ್ತೆ ಬಿಟ್ಟು ಅವ್ರು ಏನು ಯಾವು ಮಾಡಿದ್ದಿಲ್ಲ. ಅದು ಎಷ್ಟು ಶ್ಲೋಕ ಹೇಳ್ತಾರಂದ್ರೆ ನಾರಾಯಣ ಪಂಡಿತರು ಇಷ್ಟು ತಂದೆ ಹೇಳ್ದಂಗೆ ಅವ್ರು ಹೇಳ್ತಾರೆ. ಹರಿಚರಣ ಚಿರ ಧ್ಯಾನ, ಅವರ ಧ್ಯಾನ ಬಿಟ್ಟು ಭಗವಂತನ ಧ್ಯಾನ ಬಿಟ್ಟು ಅವ್ರು ಏನು ಯಾವ ಕಾಲದಲ್ಲಿ ಮಾಡಿದಿಲ್ಲ. ಭಾಷ್ಯ ಪ್ರಪಂಚದಲ್ಲಿ ಮಾತಾಡಿದ್ರು, ಇನ್ನೊಬ್ಬರಲ್ಲಿ ಮಾತಾಡ್ತಾರೆ ಹೋಗ್ತಾರೆ, ಏನೇನೋ ಒಂದು ಲೌಕಿಕ ಕಾರ್ಯ ಮಾಡಿದ್ರು ಭಗವಂತನ ಚಿಂತೆ ಸದಾ ಸರ್ವಕಾಲ ಭಗವಂತನ ಚಿಂತೆ ಮಾಡ್ತಾ ಇದ್ದರು ಅಂತಾರೆ. ಅದನ್ನೇ ಅವ್ರು ಅಂತಾರೆ, ನಹಿ ಹರಿಂ ಸತತಂ ನನಮತ್ಯಸೌ ನಚನ ಪಶ್ಯತಿ ನಾಭಿನವಂದತೆ. ಸುಮಧ್ವಜಯದಲ್ಲಿ 3ನೇ ಸರ್ಗದಲ್ಲಿ ಹೇಳ್ತಾರೆ, ನಹಿ ಹರಿಂ ಸತತಂ ನನಮತ್ಯಸೌ ನಚನ ಪಶ್ಯತಿ ನಾಭಿನವಂದತೆ. ಅವ್ರು ನೋಡಿದ್ರೆ ಅವರು ಬಾಯಿನಲ್ಲಿ ಹರಿಂಬಾದು ಬಿಟ್ಟು ಬೇರೆ ಯಾವುದು ಬಂದಿದಿಲ್ಲ ಅಂತಾರೆ. ನಹಿ ಹರಿಂ ಸತತಂ ಸತತಂ ಸಂತತಂ ಸತತಂ, ಬರೀ ಭಗವಂತನ ಜ್ಞಾನ. ಅವ್ರು ಎಷ್ಟೇ ಹೇಳಿದ್ರು ಅದು ಭವನ್ಮಯನೇ ಅರ್ಥ ಮಾಡಿದ್ರು. ಅವ್ರ ಒಳಗ ಏನು ನೀವೋ ಕೇಳ್ರಿ ಹೊರತಲಿ ಅದನ್ನ ಭವನ್ಮಯ ಅರ್ಥ ಮಾಡಾರ್ತೆ. ಒಂದು ಭಾಗವತದಲ್ಲಿ ಒಂದು ಶ್ಲೋಕ ಬರ್ತೆ, ಅದು ನಿಮಗೆ ಹೇಳಬೇಕು ಅಂತ ನಂಗೊಂದು ಆಸೆ. ಏನಂದ್ರೆ ಎರಡನೇ ಶ್ಲೋಕದಲ್ಲಿ ಒಂದು ಧರ್ಮ ಪೋಚಿತ ಕೈತವೋ ಹೇಳ್ತೀನಿ, ಅದು ಧರ್ಮ ಪ್ರೋಚಿತ ಕೈತವೋ ಅತ್ರ ಪರಮೋ ನಿರ್ಮತ್ಸರಾನ್ ಸದಾ ವೇದ್ಯಂ ವಾಸ್ತವ ವೇದ್ಯಂ ವಾಸ್ತವ ಮಾತ್ರ ವಸ್ತು ವಿಷಿವದಂ ತಾಪತ್ರಯೋನ್ಮೂಲನಂ, ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಏನಾಯ್ತು ಅಂದ್ರೆ, ಇದು ವಸ್ತು ಎಂಬುದಕ್ಕೆ ಅರ್ಥ ಹೇಳ್ತಾರೆ ತನ್ನ ತಾತ್ಪರ್ಯದಲ್ಲಿ, ಅದು ಭಾವದ ತಾತ್ಪರ್ಯದಲ್ಲಿ ಅರ್ಥ ಹೇಳಿದ್ದಾರೆ, ತುಂಬಾ ಸುಂದರವಾಗಿ ಹೇಳಿದ್ದಾರೆ. ಏನ್ ಮಾಡಿದ್ರು ಅಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಒಂದು 8-10-9 ವಯಸ್ಸಿರಬಹುದು, ಆಚಾರ್ಯ ಒಂದು ಸನ್ಯಾಸ ತಗೋಬೇಕು ಅಂತ ಹೇಳಿ ತಾಯಿ ತಂದೆ ಹೇಳಿಲ್ಲ. ಅವ್ರು ಹೋಗಿದ್ರು, ತನ್ನ ಮನೆಯಲ್ಲಿ ಇರುವಂತ ಗೋಡೆ ಕಂಬ ಎಲ್ಲದಕ್ಕೂ ನಮಸ್ಕಾರ ಮಾಡಿದಿರುತ್ತೆ. ನಮಸ್ಕಾರ ಮಾಡಿ ಹೊರಡಕ್ ಹೋದಿರುತ್ತೆ. ಆಗ ತಂದೆ ಕೇಳ್ತಾರೆ, ಏನಪ್ಪ ಏನು ಕಂಬ ಗೋಡೆ ಎಲ್ಲ ನಮಸ್ಕಾರ ಮಾಡ್ತಾ ಇದ್ದಿಲ್ಲ, ಏನಪ್ಪ ಹಂಗಂತ ಕೇಳಿದಿರುತ್ತೆ. ಇಲ್ಲ, ನನ್ನ ವಸ್ತುಗೆ ನಾನು ನಮಸ್ಕಾರ ಮಾಡ್ತೀನಿ ಹಂಗಂತ ಹೇಳಿದಿರುತ್ತೆ. ನನ್ನ ವಸ್ತುಗೆ ನಮಸ್ಕಾರ ಮಾಡ್ತೀನಿ ಅಂದ್ರೆ ಅವ್ರ ತಂದೆ ಬಂದು ಅದು ಅವರಿಗೆ ಅರ್ಥ ಆಗ್ಲಿಲ್ಲ ಅವರಿಗೆ. ಓಹೋ, ಮುನಿ ಬಂದು ಮಗನೇ ಬಂದು ತುಂಬಾ ವಸ್ತು ಅಂದ್ರೆ ಪ್ರೀತಿ, ಒಳ್ಳೆ ಸಂಸಾರಿ ಆಗ್ತಾನಾ ಹಂಗಂತ ನೆನೆಸಿರುತ್ತೆ. ಆಮೇಲೆ ಅದು ಆ ವಸ್ತು ಎಂಬಾದಕ್ಕೆ ಏನ್ ಅರ್ಥ ಎಂಬಾದನ ಬಂದು ಆ ಭಾವದ ತಾತ್ಪರ್ಯ ನೋಡಿದ ಮೇಲೆ ಅರ್ಥ ಆಗತ್ತೆ. ವಸ್ತು ಅಂದ್ರೆ ವಾಸೇದೇವಂ ಯತಸ್ತುನ್ನಂ ವಸ್ತು ಅಂತಾರೆ. ವಾಸೇದೇವಂ ಯತಸ್ತುನ್ನಂ, ಯಾವುದು ಬಂದು ವಸತ್ ವಸ್ತು, ಯಾವುದನಲ್ಲಿ ಬಂದು ವಾಸ ಮಾಡ್ತಾನೆಯೋ ಭಗವಂತ. ಯಾಕಂದ್ರೆ ತತ್ ಸೃಷ್ಟ್ವ ತದೇವ ಅನುಪ್ರಾವಿಶತ್ ತದನು ಪ್ರವಿಶ್ಯ ತತ್ ಯಾವುದ್ರಲ್ಲಿ ಬಂದು ಭಗವಂತ ಒಂದರಲ್ಲಿ ವಾಸ ಮಾಡಿ ನಾವೇನ್ ಮಾಡ್ತೀವಿ, ಈ ಪೆನ್ನು ಪೆನ್ಸಿಲ್ ಈ ಬುಕ್ ಎಲ್ಲ ನಮಗೆ ವಸ್ತು ತನಿಮೆ. ಅವ್ರು ಯಾವ್ದು ವಸ್ತು ಅದಿಲ್ಲ, ವಸ್ತು ತಂದ್ರೆ ಭಗವಂತ ಯಾವ್ದಲ್ಲಿ ಹೋಗಿ ಪ್ರವೇಶ ಮಾಡಿ ಅದೇ ತತ್ ಸೃಷ್ಟ್ವ ಅದನ್ನ ಸೃಷ್ಟಿ ಮಾಡ್ತಾನ, ತತ್ ಸೃಷ್ಟ್ವ ತದೇವಾನು ಪ್ರಾವಿಶತ್ ಅದರಲ್ಲಿ ಪ್ರವೇಶ ಮಾಡ್ತಾನ, ತದೇವಾನು ಪ್ರಾವಿಶತ್ ತದನು ಪ್ರವಿಶ್ಯ ತತ್ತಚ್ಚ ಭವತಿ. ಸೊ ಒಂದನನ್ನ ಸೃಷ್ಟಿ ಮಾಡ್ತಾನ, ಸೃಷ್ಟಿ ಮಾಡಿ ಅದರಲ್ಲಿ ವಾಸ ಮಾಡ್ತಾನ, ವಾಸ ಮಾಡಿ ಅದಕ್ಕೊಂದು ಆಕಾರ ಕೊಡ್ತಾನ. ಅದೇ ವಸ ವಸ ಪ್ಲಸ್ ತು, ತು ಅಂದ್ರೆ ತುಣ್ಣ, ತುಣ್ಣ ಅಂದ್ರೆ ಭಿನ್ನ, ಒಂದಕ್ಕೊಂದು ಭಿನ್ನವಾಯಿ, ಒಂದರಂತೆ ಇನ್ನೊಂದಿಲ್ಲ. ಅದರಲ್ಲಿ ಸೃಷ್ಟಿಯೂ ಮಾಡ್ತಾನ, ಸೃಷ್ಟಿ ಮಾಡಿದ ಮೇಲೆ ಅದರಲ್ಲಿ ಹೋಗಿ ವಾಸ ಮಾಡ್ತಾನ, ವಾಸ ಮಾಡಿ ಅದರ ಅದಕ್ಕಂತ ಒಂದು ಆಕಾರ ಕೊಡ್ತಾನ. ಇದು ನನ್ನ ಆಕಾರ ನನ್ಗೆ, ನಿಮ್ಮ ಆಕಾರ ನಿಮಗೆ, ನನ್ನ ಆಕಾರದಂತೆ ನೀವಿಲ್ಲ. ನಿಮಗೆ ನಿಮ್ಮನಲ್ಲಿ ಅವ ವಾಸ ಮಾಡಿ, ನಿಮ್ಮನ್ನ ಸೃಷ್ಟಿ ಮಾಡಿ, ನಿಮ್ಮನಲ್ಲಿ ಬಂದು ಅವ ವಾಸ ಮಾಡಿ ನಿಮಗೆ ಒಂದು ಇದು ಒಂದು ಆಕಾರ ಕೊಟ್ಟಿದ್ದಾನ. ಅದೇ ತರ ನನ್ನ ಸೃಷ್ಟಿ ಮಾಡಿ ನಂಗೊಂದು ಆಕಾರವನ್ನು ಕೊಟ್ಟು ನನ್ನಲ್ಲಿದ್ದಾನ. ಸೊ ನಂಗೊಂದು ಆಕಾರ ಕೊಟ್ಟಿದ್ದಾನ. ನನ್ನಂತೆ ಆಕಾರ ನಿಮ್ದಿಲ್ಲ, ನಿಮ್ಮಂತೆ ಆಕಾರ ನಂದಲ್ಲ. ಸೊ ಒಂದಕ್ಕೊಂದು ಭಿನ್ನವಾಗಿರ್ತದೆ. ಸೊ ಅದೇ ಅಂತಾರೆ, ವಸ್ತು ಅಂದ್ರೆ ಒಂದಕ್ಕ ಒಂದು ಸೃಷ್ಟಿ ಮಾಡಿ ಅದರಲ್ಲಿ ಬಂದು ಅವನು ಪ್ರವೇಶ ಮಾಡಿ ಅದರಲ್ಲಿ ಬಂದು ಇರ್ತಾನ ಭಗವಂತ. ಸೊ ವಸ್ತು ಅಂದ್ರೆ ಭಗವಂತ ಹಂಗಂತ ಅರ್ಥ ಮಾಡ್ತಾರೆ. ಸೊ ಅದಕ್ಕೆ ಅಂತೀನಿ, ಇದು ಯಾಕಂದ್ರೆ ತಂದೆಯೇ ಬಂದು ಅರ್ಥ ಆಗಲಿಲ್ಲ ಮಗನ ಮಾತು. ಏನೋ ವಸ್ತು ತಂತಾನಲ್ಲ, ನಮಸ್ಕಾರ ಮಾಡ್ತಾನಲ್ಲ, ನಮಸ್ಕಾರ ಮಾಡಿ ನಂದು ತಂತಾನಲ್ಲ, ಓ ಒಳ್ಳೆ ಸಂಸಾರಿ ಆತನ. ಅದು ಯಾಂಗ ನಮಗೆ ಅರ್ಥ ಆಗ್ತದೆ ಅಂದ್ರೆ ಭಾಗವತದಲ್ಲಿ ಬಂದು ಅವ್ರು ಹೇಳಿದ್ದಾರೆ, ವಸ್ತು ತಂದ್ರೆ ವಾಸೇದೇನಂ ಯತಸ್ತುನ್ನಂ ವಸ್ತು ಹಂಗದಂತಾರೆ. ವಸ್ತು ತಂದ್ರೆ ಭಗವಂತ, ಎಲ್ಲಾನೇ ಭಗವಂತ ಅದಂತಾರೆ. ಸೊ ಅದಕ್ಕೆ ಅವ್ರೇನಂದ್ರೆ ಹರಿಚರಣ ಸ್ಥಿರ ಧ್ಯಾನ, ಯಾವಾನೇ ಒಂದು ಭಗವಂತನ ಧ್ಯಾನ. ಅವ್ರು ಏನು ಹೇಳಿದ್ರು ಅದು ಭಗವಂತನ ಪರ ಅರ್ಥ, ಏನೇ ಹೇಳಿದ್ರು ಸರಿ ಅದು ಭಗವಂತನ ಕೊನೆಯಲ್ಲಿ ಅಂತತಃ ಅದು ಭಗವಂತನೇ ಅದು ಹೇಳ್ತಾ ಇತ್ತು. ಸೊ ಅದೇ ನಮ್ಮ ಗುರುಗಳ ಒಂದು ಒಂದು ವಿಶೇಷ ಏನಪ್ಪ ಅಂತಂದ್ರೆ ಅವ್ರು ಹರಿಚರಣ ಸ್ಥಿರ ಧ್ಯಾನ, ಯಾವಾಗ ಅವರೊಂದು ಭಗವಂತನ ಧ್ಯಾನವನ್ನ ಮಾಡ್ತಾ ಇದ್ರು. ಹರಿಚರಣ ಧ್ಯಾನ ಸನ್ಮಂಗಲಾನ, ಅವರ ಮಂಗಳವಾದ ಗುಣಗಳು ಅವರತ್ಲಿ ಇತ್ತು. ಯಾವ ಒಂದು ಇದನ್ನು ಪ್ರವೇಶಕ್ಕೆ ಅಲ್ಲಿ ಸ್ಥಳ ಇಲ್ಲ, ಬರೀ ಮಂಗಳ. ಅವ್ರಿಗೆ ಬಂದು ಈ ಇದ ಕೊಳಕ್ಕಿಯ ಪ್ರವೇಶವೇ ಇಲ್ಲ. ಕೊಳಕ್ ಅಂದ್ರೆ ಏನಂತ, ಯಾವಾಗ ಸಾತ್ವಿಕರ ಇದ್ರು, ಯಾವಾಗ ಒಳ್ಳೆ ಗುಣದಲ್ಲಿ ಇದ್ರು, ಗುಣಪೂರ್ಣರಾಗಿದ್ರು. ಸೊ ಹರಿಚರಣ ಚಿರ ಧ್ಯಾನ ಸನ್ ಮಂಗಲಾನ, ಏನಾಯ್ತು ಇಷ್ಟು ಮಂಗಳವಾಯಿ ಇಷ್ಟಿದ್ರು ಕೂಡ ಇಷ್ಟಮಾಕಂ ಪಾರ್ಶ್ವಭೂಮಿಂ ಸನ್ಮಂಗಲಾನ ಪಾರ್ಶ್ವಭೂಮಿಂ ಪ್ರಪನ್ನ, ಅವರತ್ಲೇ ಇರ್ತಾನ. ಪಾರ್ಶ್ವಭೂಮಿ ಅಂದ್ರೆ ಅವ್ರ ಸಮೀಪದಲ್ಲಿ ಇರುವಂತಹದ್ದು. ಪ್ರಪನ್ನ ಅವರತ್ಲೇ ಇರ್ತಾನ, ಅವರತ್ಲೇ ಎಲ್ಲ ಮಾಡಿರ್ತಾನ, ಅವರಿಗೆ ಬಂದು ಎಡಬಲ ಸೇವೆ ಮಾಡಿರ್ತಾನ, ಎಲ್ಲ ಮಾಡಿರ್ತಾನ. ಆದ್ರೂ ಆಚಾರ ಪ್ರವಚನ ಮಾಡವಳೆ ಅವನಿಂದ ಮಾಡಿರ್ತಾನ, ತನ್ನ ತನಗ ಏನು ಆಗಲಿಲ್ಲ, ತನ್ನಿಂದ ಏನು ಶ್ರಮ ತನ್ನಿಂದ ಶ್ರಮ ತನ್ನ ಶ್ರಮಕ್ಕೆ ಹೋದ್ರೆ ಹೋಗಿ ನಿದ್ದೆ ಮಾಡಿಬಿಡ್ತಾನ. ಸೊ ಅವರ ಸಮೀಪದಲ್ಲೇ ಇರ್ತಾನ, ಎಲ್ಲ ಅವರಿಗೆ ಮಾಡ್ತಾನ, ಅವ್ರಿಗೆ ಆಚಾರ ಬೇಕಂತ ಶಿಷ್ಯ ಸೇವೆಗಳು ಅಷ್ಟು ಮಾಡ್ತಾನ, ಆದ್ರೂ ಅವ್ರು ದೂರ ಜರುಗಿ ಬಿಡ್ತಾನ. ಏನಪ್ಪ ಇವರೇನೋ ಪ್ರವಚನ ಮಾಡ್ತಾರ, ನಮಗೇನು ಬಂತು ಹಾಗಂತ ಜರುಗಿ ಬಿಡ್ತಾನ. ಸೊ ಅದಕ್ಕೆ ಅಂತಾರೆ, ಅವರು ಅವ್ರ ಜ್ಞಾನದ ನಿಧಿ ತನ್ನ ಹತ್ರ ಇದ್ದು ಕೂಡ ಆ ಜ್ಞಾನನ ಪಡಿಲಕ್ಕ ಬಂದು ಸ್ವಲ್ಪ ಕೂಡ ಪ್ರಯತ್ನ ಮಾಡಿಲ್ಲ. ಅದೇ ಪಾರ್ಶ್ವಭೂಮಿಂ ಪ್ರಪನ್ನ, ಅವ್ರ ಹತ್ತಲೇ ಇದ್ದು ಅವರೆಲ್ಲ ಮಾಡಿ ಏನು ಮಾಡಿ ಕೂಡ ಜ್ಞಾನನ್ನ ಪಡೆದೇ ಎಷ್ಟು ಒಂದು ಜರುಗಿ ಬಿಡ್ತಾರೆ ಅವ್ರನ್ನ ಹೇಳ್ತಾರೆ ಪಾರ್ಶ್ವಭೂಮಿಂ ಪ್ರಪನ್ನ. ಇಷ್ಟು ಒಂದು ನಿಧಿಗಳು ಅವ್ರ ಜ್ಞಾನದ ನಿಧಿ ಹತ್ರ ಇದೆ, ಇದ್ದು ಕೂಡ ಅದನ್ನ ಪಡೆದೆ ಅವನ ದೂರ ಜರುಗಿ ಬಿಟ್ಟ. ಸೊ ಪಾರ್ಶ್ವಭೂಮಿಂ ಪ್ರಪನ್ನ, ಅದು ಎಂತ ಪಾರ್ಶ್ವಭೂಮಿ ಅಂತಂದ್ರೆ ಎಂತ ಒಂದು ಸಾಮೀಪ್ಯ, ಆಚಾರರ ಒಂದು ಸನ್ನಿಧಾನ, ಆಚಾರ ಒಂದು ಸಾಮೀಪ್ಯ, ಒಂದು ಸತ್ಸಂಗ ಎಂತ ಅಂದ್ರೆ ಧೃತರಣ ರಣಿಕ ಸ್ವರ್ಗ ಸೇವ್ಯಾಂ ಪ್ರಪನ್ನ. ಧೃತರಣ ರಣಿಕ ಸ್ವರ್ಗಿ ಸೇವ್ಯ ಅಂದ್ರೆ ಸ್ವರ್ಗಿ ಅಂದ್ರೆ ದೇವತೆಗಳು, ದೇವತೆಗಳು ಹಾತಿರುವ ಒಂದು ಸಾಮೀಪ್ಯ ನನಗೆ ಸಿಗದ ಈ ಸ್ವಾಮಿಪ್ಯ, ಇದು ಈ ಒಂದು ಆಚಾರರ ಒಂದು ಇದು ನನಗೆ ಸಿಗದ, ನಂಗೆ ಸಿಗಬೇಕಲ್ಲ, ನಂಗೆ ಸಿಗಬೇಕಲ್ಲ ಎಂಬ ಒಂದು ಏನು ಮುನ್ನುಗ್ಗುವ ಅಂತ ಹೇಳಿದೆ. ಮುಂದಿನೇ ಮೂರನೇ ಶ್ಲೋಕದಲ್ಲಿ ಹೇಳುದಿಲ್ಲ, ಆ ಒಂದು ಹುಮ್ಮಸ್ಸಿಂದ ಇರುವಂತಹ ಒಂದು ಸಾಮೀಪ್ಯ, ಆ ಸಾಮೀಪ್ಯನ ಬಿಟ್ಟು ಜರಿಗಿದವರು. ಧೃತರಣ ರಣಿಕ, ರಣರಣಿಕ ಅಂದ್ರೆ ನಾನು ಮುಂದೆ ನಾನು ಮುಂದೆ ಅಂತ ಹೇಳೋದು. ಧೃತರಣ ರಣಿಕ ಸ್ವರ್ಗ ಸೇವ್ಯಾಂ, ಸ್ವರ್ಗ ಸೇವ್ಯಾಂ ಪ್ರಪನ್ನ, ಅಂತ ಮಾಡಿ ಒಂದು ಸಾಮೀಪ್ಯ. ಅದನ್ನ ಬಿಟ್ಟು ಯಾರು ಜರುಗುತ್ತಾರೆಯೋ ಅವ್ರಿಗೇನಾಗತ್ತೆ, ಅತಿಭವಂ ಭವೇತ್ ಭವೇತ್ ಅತಿಭವಂ ಅತಿಭವಂ, ಯಾವಾಗಲೂ ಈ ಸಂಸಾರದ ಸಂಕೋಲೆಯ ಬಿಟ್ಟು ಅವರು ಹೋಗೋದೇ ಇಲ್ಲ. ಎಷ್ಟು ಒಂದು ಜ್ಞಾನದ ನಿಧಿ ಅವರು ಸಮಕಾಲಸ್ಥರು, ಅವ್ರಿಗೆ ಎಷ್ಟು ಸಿಗಿ ಕೂಡ ಅವ್ರ ಅವರಂತೆ ಅವರದಲ್ಲಿ ಇರುವಂತಹ ಜ್ಞಾನವನ್ನ ಯಾರು ಪಡಿಲಾಂಗ ಹೋಗುತ್ತಾರೆಯೋ, ಅವ್ರಿಗೆ ಎಷ್ಟೇ ಬಂದು ಆಚಾರ ಸಮೀಪದಲ್ಲಿ ಇದ್ರೂ ಕೂಡ ಅವ್ರು ಏನಾಗ್ತಾರೆ ಅಂತಂದ್ರೆ ಭವೇತ್ ಭವೇತ್ ಅತಿಭವಂ, ಯಾವಾಗಲೇ ಒಂದು ಕಷ್ಟದ ಸಂಕೋಲದಲ್ಲಿ ಬಂದು ಸಿಕ್ಕಿಕೊಂಡು ಅವರು ತತ್ತಲಿಸ್ತಾರೆ. ಸೊ ಭವೇದ್ ಭವೇದ್ ಅತಿಭವಂ ಅತಿಭವಂ ಅಸುಲಭ ಕ್ಲೇಶ, ಈ ಸಂಸಾರದಲ್ಲೇ ಇರ್ತಾರೆ ಅಂತಂದು ಬಿಡ್ತಾರೆ. ಈ ಸಂಸಾರದಲ್ಲೇ ಕಷ್ಟಪಡ್ತಾರೆ ಸದಾ ಸರ್ವಕಾಲವನ್ನು ಅವ್ರು ಇದ್ದು ಬಿಡ್ತಾರೆ. ಯಾರು ಒಂದು ನಿಧಿ ಒಂದು ಆಚಾರ ಅಂತ ಒಂದು ಜ್ಞಾನದ ನಿಧಿ ಸಿಗಿ ಕೂಡ ನಮಗೆ ಬಂದು ಅದನ್ನ ಪಡೆದೇ ಅವ್ರು ಯಾರು ದೂರ ಜರುಗಿ ಬಿಡ್ತಾರೋ ಅವ್ರು ಏನ್ ಮಾಡ್ತಾರೆ, ಕಷ್ಟದಲ್ಲೇ ಪಡ್ತಾರೆ, ಈ ಸಂಸಾರ ಕಷ್ಟದಲ್ಲೇ ಇರ್ತಾರೆ. ಏನಪ್ಪ ಸಂಸಾರ ಕಷ್ಟ ಅಂದ್ರೆ ಏನರ್ಥ, ಸಂಸಾರ ಸುಖವಾಯಿದಲ್ಲ, ಬೆಳಗಳಿಗೆ ಊಟ ಒಳ್ಳೆ ನಿದ್ರೆ ಎಲ್ಲ ಮಾಡ್ತಾ ಇರ್ತೀವಿಲ್ಲ, ಇದೇನು ಕಷ್ಟ ಇದು ಹಾಗಂತ ಹೇಳಿದ್ರೆ ಅದಕ್ಕೆ ಕಷ್ಟವನ್ನ ಬಂದು ಸಂಸಾರವನ್ನ ಬಂದು ಡಿಫೈನ್ ಮಾಡ್ತಾರೆ. ನಿಜವಾಗಂತೀನಿ ತ್ರಿವಿಕ್ರಮಂಡಿತ ಆಚಾರ್ಯರು ಬಂದು ಅಷ್ಟು ಚೆನ್ನಾಗಿ ಬಂದು ಸಂಸಾರ ಅಂದ್ರೆ ಏನು ಒಂದು ಡೆಫಿನೇಷನ್ ಕೊಡ್ತಾರೆ. ಸಂಸಾರದ ಬಂದು ಒಂದು ಡೆಫಿನೇಷನ್ ಏನಾಯ್ತಂದ್ರೆ ಅಸುಲಭ ಕ್ಲೇಶ ನಿರ್ಮೋಕ, ಅಸುಲಭ ಕ್ಲೇಶ, ಕ್ಲೇಶದಿಂದ ಈ ಕಷ್ಟದಿಂದ ಪಾರಾಗುವುದು ಎಲ್ಲಿ ಕಷ್ಟವೋ ಅದೇ ಬಂದು ಸಂಸಾರ ಅಂತಾರೆ. ಅಸುಲಭ, ಸುಲಭ ಅಂದ್ರೆ ಸುಲಭ ಇಲ್ಲ, ಈ ಕ್ಲೇಶ ಕಷ್ಟದಿಂದ ಪಾರಾಗುವುದು ಅದು ಎಲ್ಲಿ ಸುಲಭ ಅಲ್ಲವೋ ಅದೇ ಸಂಸಾರ ಅಂತಾರೆ. ನಿರ್ಮೋಹಕ ಅಂದ್ರೆ ನಿರ್ಮೋಹಕ ಅಂತಂದ್ರೆ ಅದನ್ನ ಬಿಟ್ಟು ಅದನ್ನೊಂದು ಅದನ್ನ ಬಿಟ್ಟು ಜರುಗೋದು, ಅದನ್ನ ಬಿಡುಗಡೆ ಮಾಡೋದು, ಅದಕ್ಕಿಂತ ಬಿಡುಗಡೆ ಮಾಡಿ ಹೋಗೋದು. ಎಲ್ಲಿ ಬಂದು ಕಷ್ಟಾಂಬನ ಬಿಟ್ಟು ಹೋಲಕ ಸ್ವಲ್ಪವನ್ನು ಬಂದು ಆಗದು ನಿರ್ಮೋ ಅದನ್ನ ಬಿಟ್ಟು ಪಾರಾಗುವಂಬದು ಎಷ್ಟು ಕಷ್ಟವೋ ಅದೇ ಬಂದು ಅಸುಲಭ ಕ್ಲೇಶ ನಿರ್ಮೋಹಕ. ಅಷ್ಟಪ್ರಾಯಾನಂದಂ, ಅಷ್ಟಪ್ರಾಯಾನಂದಂ ಎರಡನೇ ಡೆಫಿನೇಷನ್ ಕೊಡ್ತಾರೆ. ಇದು ಎರಡು ಬಂದು ಡೆಫಿನೇಷನ್ ಇದಕ್ಕೆ ಸಂಸಾರಕ್ಕೆ, ಒಂದು ಅಸುಲಭ ಕ್ಲೇಶ ನಿರ್ಮೋಹಕ, ಎರಡನೇದು ಬಂದು ಅಷ್ಟಪ್ರಾಯಾನಂದಂ. ಅಷ್ಟಪ್ರಾಯ ಅಷ್ಟಪ್ರಾಯ ಆನಂದಂ, ಆನಂದ ಅಂತ ಹೇಳೋವಳೆ ಅದು ಅಸ್ತಮನಾಗಿಬಿಡುತ್ತೆ. ಆನಂದ ಅಂತ ನಾವು ಒಂದು ಸ್ಪರ್ಶ ಆಗಲಕ್ಕೆ ಮುಂಚೆ ಬಂದು ಅಸ್ತಮನ ಆಗಿಬಿಡುತ್ತೆ. ಅಸ್ತಮನ ಅಂದ್ರೆ ಅಂದ್ರೆ ಈಗ ಬಂದು ಇದು ಏಕತಂದ್ರೆ ಈ ಆನಂದಕ್ಕೆ ಬಂದು ಇದಕ್ಕೆ ಎದಕ್ಕೆ ಹೇಳ್ತಾರ ಅಂತಂದ್ರೆ ಇದನ್ನು ಸ್ವಲ್ಪ ಜಿಜ್ಞಾಸೆ ಮಾಡಿದ್ರೆ ನಿಮಗೆ ಗೊತ್ತಾಗು, ಆನಂದ ಅಂತ ಹೇಳೋವಳೆ ಆನಂದ ಮೂದು ಬಿಡುತ್ತೆ. ಯಾಕಂದ್ರೆ ಆನಂದ ಬಂದು ಪ್ರೆಸೆಂಟ್ ಟೆನ್ಸೇ ಇಲ್ಲ ಅಂತಾರೆ. ಆನಂದಕ್ಕೆ ಬಂದು ಪಾಸ್ಟ್ ಟೆನ್ಸ್ ಇರಬಹುದು, ಫ್ಯೂಚರ್ ಟೆನ್ಸ್ ಇರಬಹುದು. ಮೀನ್ಸ್ ನಾವು ಆನಂದ ನಾಳೆ ಬಂದು ಸ್ವಲ್ಪ ರೂಪಾಯಿ ಸಿಗತ್ತೆ, ಕೋಟಿ ರೂಪಾಯಿ ನಾಳೆ ಸಿಗತ್ತೆ, ಹಂಗಂಬ ಒಂದು ಆನಂದ. ಮೊನ್ನೆ ಬಂದು ಏನೋ ನೀವು ಆನಂದವಾಗಿ ಒಂದು ಇದಾಯ್ತು, ಒಳ್ಳೆ ಆನಂದವಾದ ಊಟ ಆಯ್ತು ಅಂತ ಆನಂದದ ಅನುಭವ. ಇದೆರಡೇ ಆನಂದ ಹೊರತಾಗಿ ಆನಂದ ಅಂತ ನಾವು ಹೇಳೋವಳಿ ಆನಂದ ಹೋಗಿಬಿಡುತ್ತೆ, ಅದು ಪಾಸ್ಟ್ ಆಗಿಬಿಡುತ್ತೆ. ಯಾಕಂದ್ರೆ ಅಷ್ಟು ಟೈಮ್ನಲ್ಲೇ ಒಂದು ಆನಂದ ಮುಗಿದು ಬಿಡುತ್ತೆ. ಸೊ ಆನಂದ ಬಂದು ನಾವು ಅನುಭವಿಸಲಕ್ಕೆ ಬಂದು ಟೈಮೇ ಟೈಮ್ ಟೈಮ್ ಫ್ರಾಕ್ಷನ್ ಆಫ್ ಬಿಟ್ಟಾಗ ನಾವು ಹೇಳೋಂತ ಟೈಮ್ನಲ್ಲಿ ಆನಂದ ಮುಗಿದು ಬಿಡುತ್ತೆ. ಸೊ ಆನಂದಕ್ಕೆ ಬಂದು ಪ್ರೆಸೆಂಟ್ ಟೆನ್ಸೇ ಇಲ್ಲ, ಅದು ಅಸ್ತಮನ ಆಗಿಬಿಡುತ್ತೆ. ಎಷ್ಟು ಅಸ್ತಮನ ಅಂದ್ರೆ ನಾವು ಹೇಳೋಂತ ಕಾಲದಲ್ಲಿ ಅದು ಅಸ್ತಮನ ಆಗಿಬಿಡುತ್ತೆ. ಒಂದ ಆನಂದಕ್ಕೆ ಬಂದು ಫ್ಯೂಚರ್ ಇರ್ತೇವೆ ಹೊರತಾಯಿ, ಆನಂದಕ್ಕೆ ಪಾಸ್ಟ್ ಇರ್ತೇವೆ ಹೊರತಾಯಿ, ಭವಿಷ್ಯತ್ ಕಾಲದಲ್ಲಿ ಪಡುವಂತ ಆನಂದವೇ ಆನಂದ. ಒಂದು ನಡೆದ ಸಂಕ ಒಂದು ಹಿಂದೆ ನಡೆದ ಒಂದು ಘಟನೆಯನ್ನು ನೋಡಿ ಸಂತೋಷ ಪಡುವಂತಹದ್ದೇ ಒಂದು ಆನಂದ. ಆನಂದಾದ್ ಹೇಳಿ ಆನಂದಾದ ಅನುಭವದಲ್ಲಿ ಆನಂದ ಮುಗಿದೋಗ್ಬಿಡುತ್ತೆ. ಸೊ ಹಸ್ತಪ್ರಾಯ ಆನಂದಂ, ಆನಂದವನ್ನ ನಾವು ನಾವು ಅನುಭವ ಸಾಲಕ್ಕೆ ಆಗೋದಿಲ್ಲ. ಆನಂದವನ್ನ ಬಂದು ನಾವು ಭವಿಷ್ಯತ್ ಕಾಲದಲ್ಲಿ ಮತ್ತು ನಡೆದ ಘಟನೆಯಲ್ಲಿ ನಡುವ ಅನುಭವಿಸಿದಂತ ಆನಂದವೇ ಆನಂದ. ಆನಂದಕ್ಕೆ ಬಂದು ಪ್ರಸಂಟೆನ್ಸ್ ಇಲ್ಲ. ಅದಕ್ಕೆ ಅಂತಾರೆ ಹಸ್ತಪ್ರಾಯ ಆನಂದಂ. ಇದೆರಡು ಸಂಸಾರಕ್ಕೆ ಕೊಡುವಂತಹ ಡೆಫಿನೇಷನ್ಸ್. ಒಂದು ಅಸುಲಭ ಕ್ಲೇಶ ನಿರ್ಮೋಹ, ಎಲ್ಲಿ ಬಂದು ಕಷ್ಟವನ್ನ ಬಂದು ಕ್ಲೇಶವನ್ನ ಬಂದು ಕಷ್ಟವನ್ನ ಬಂದು ಪಾರಾಗುವುದು ಎಲ್ಲಿ ಕಷ್ಟವೋ, ಕಷ್ಟದಿಂದ ಪಾರಾಗುವುದು ಎಲ್ಲಿ ಕಷ್ಟವೋ, ಮತ್ತು ಆನಂದಾದ ಹೇಳ್ತೀವಿ ಹೇಳುವಂತವಳಿ ಆನಂದ ಮೋದಬಿಟ್ಟಿರುತ್ತೆ. ಯಾವುದಕ್ಕೆ ಬಂದು ಭವಿಷ್ಯತ್ ಕಾಲದಲ್ಲಿಯೇ ಆನಂದ, ಆನಂದಕ್ಕೆ ಬಂದು ಯಾವ ಎಲ್ಲಿ ಪ್ರಸಂಟೆನ್ಸ್ ಇಲ್ಲವೋ ಆ ಒಂದು ಇದನ್ನು ಬಂದು ಸಂಸಾರ ಅಂತಾರೆ. ಇದು ಎರಡೇ ಸಂಸಾರ. ಇದೇನಾಯ್ತು, ಇದು ಮಾತ್ರ ಅಲ್ಲ, ಕಥಂಚಿನ್ ಕಥಂಚಿನ್ ಅವ್ರೇನ್ ಮಾಡಿದ್ರು, ಏನೋ ಏನೋ ಮಾಡಿ ಸ್ವರ್ಗದಿಂದ ಹೌದು ನರಕದಿಂದ ತಪ್ಪಿಸಿದರು. ನರಕದಂದ್ರೆ ನವಸತಿ ಸತತಂ ಪಂಚಕಷ್ಟೇ ಅತಿಕಷ್ಟೇ, ನರಕ ಕೊಡುವಂಥದ್ದು ಏನಂದ್ರೆ ಪಂಚಕಷ್ಟೇ ಅತಿಕಷ್ಟೇ ತುಂಬಾ ಒಂದು ಹೊಸ ಒಂದು ಕೊಡ್ತಾರೆ. ಪಂಚಕಷ್ಟ ಅಂದ್ರೆ ಐದು ಕಷ್ಟಗಳು. ಏನ್ ಐದು ಕಷ್ಟಗಳು ಅಂತಂದ್ರೆ, ನಾವು ಐದು ಇಂದ್ರಿಯಗಳಿಂದ ಅನುಭವನೆ ಬಂದು ಐದು ವಿಧದಲ್ಲಿ ಅನುಭವಿಸ್ತೀವಿ. ಒಂದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇದನ್ನಿಂದ ಬಂದು ನಾವು ಅನುಭವಿಸ್ತೀವಿ. ಯಾವ ಸುಖವ ನೋಡಿದ್ರೆ ಇದು ಐದರಿಂದೇ ನಾವು ಅನುಭವಿಸ್ತೀವಿ. ಒಂದ ನೋಡಿ ಸುಖ ಪಡ್ತೀವಿ, ಕೇಳಿ ಸುಖ ಪಡ್ತೀವಿ, ಸ್ಪರ್ಶ ಮಾಡಿ ಸುಖ ಪಡ್ತೀವಿ, ಒಂದು ರೂಪವನ್ನ ನೋಡಿ ಸುಖ ಪಡ್ತೀವಿ, ವಾಸನೆ ಮಾಡಿ ಮೂಗಿನಿಂದ ವಾಸನೆ ಮಾಡಿ ಸುಖ ಪಡ್ತೀವಿ. ಸೊ ಈ ಐದುಗಳು ಕಷ್ಟವೇ ಕೊಟ್ರೆ ಅದು ಎಲ್ಲಿ ಕಷ್ಟ ಕೊಡ್ತಾ, ಅಂತ ಕಷ್ಟವನ್ನೇ ಬಿಟ್ಟು ನಾವು ಯಾವೆಯೋ ತಪ್ಪಿದೀವಿ. ಎದುದಂದ್ರೆ ನರಕ ಇದು, ಈ ಐದು ಕಷ್ಟಗಳು ನರಕದಲ್ಲಿ ನಡೀತೆ. ಎದುಂದ್ರೆ ಪಂಚಕಷ್ಟವನ್ನು ನರಕದಲ್ಲಿ ಇದೆ. ಅದನ್ನ ಬಿಟ್ಟು ಹಾಗೋ ನಾವು ತಪ್ಪಿಸಿದ್ದೀವಿ. ಆದ್ರೂ ಈ ಸಂಸಾರದಲ್ಲಿ ಬಂದು ನಾವು ತಪ್ಪಲಿಲ್ಲ. ಐದು ಏನಂತಂದ್ರೆ, ಏನೋ ಅವರು ದ್ವೇಷ ಮಾಡಿಲ್ಲ, ದ್ವೇಷ ಮಾಡಿಲ್ಲ, ಅದಕ್ಕೋಸ್ಕರ ಅವ್ರು ನರಕದಿಂದ ತಪ್ಪಿದ್ರು. ಅಂತ ನರಕ ಎಂತ ನರಕ, ಪಂಚಕಷ್ಟದಿಂದ ಅವ್ರು ತಪ್ಪಿದ್ರು. ಕೇಳೋದು ಸುಖ, ಕೇಳೋದು ಅಂದ್ರೆ ಕಣ್ಣಿಂದ ನೋಡಿ ಸುಖ ಪಡ್ತೀವಿ, ನೋಡ್ಲಾದ್ ನೋಡಿದ್ರೆ ಅದು ಕಷ್ಟ, ಕೇಳಿದ್ದು ಮಾತಾಡಿ ಸುಖ ಪಡ್ತೀವಿ, ಮಾತಾಡ್ಲಾದ್ ಮಾಡಿದ್ರೆ ಕಷ್ಟ. ಸೊ ಈ ಐದು ಇಂದ್ರಿಯಗಳು ಬಂದು ಸುಖವನ್ನ ಕೊಡುತ್ತೆ, ಈ ಐದು ಇಂದ್ರಿಯಗಳು ಕಷ್ಟವನ್ನೇ ಕೊಡ್ತಾ ಎಲ್ಲಿ ನರಕದಲ್ಲಿ. ಅದನ್ನ ಬಿಟ್ಟು ಹಾಗೋ ತಪ್ಪಿಸಿದೀವಿ. ಆದ್ರೂ ಸಂಸಾರದ ಸಂಕೋಲೆಯಿಂದ ತಪ್ಪಿಸಲಿಕ್ಕೆ ಆಗೋದಿಲ್ಲ. ಯಾವಾಗ ಅಂತ ಹೇಳಿದ್ರೆ, ದ್ವೇಷ ಮಾಡಿದ್ರೆ, ಆಚಾರನ ದ್ವೇಷ ಮಾಡಿದ್ರೆ, ತತ್ವವನ್ನು ದ್ವೇಷ ಮಾಡಿದ್ರೆ ನರಕವೇ ಸಿಗಬೇಕು. ಸರಿ ದ್ವೇಷ ಮಾಡ್ಲಪ್ಪ ಹಾಗತಂದ್ರು ಈ ಸಂಸಾರದಲ್ಲಿ ಬಂದು ಅವರು ಸಂಸಾರದಲ್ಲಿ ಬಂದು ಕಷ್ಟಪಡ್ತಾರೆ. ಯಾವುದೋ ಅಲ್ಲಿಂದ ತಪ್ಪಿರು, ಆಂದ್ರೂ ಇಲ್ಲಿಂದ ತಪ್ಪೋದಿಲ್ಲ, ಈ ಸಂಸಾರದಿಂದ ಅವ್ರು ತಪ್ಪೋದಿಲ್ಲ. ಏನು ಎಂತಹ ಸಾಧ್ಯ ಅಂದ್ರೆ ಪಂಚಕಷ್ಟೇ ಅಧಿಕಷ್ಟೇ, ಎಲ್ಲಿ ಬಂದು ಪಂಚಕಷ್ಟಗಳೂ ಕಷ್ಟ ಕೊಡುವಂತ ನರಕದಿಂದ ತಪ್ಪಿರು. ಅದಕ್ಕೆ ಬಿಟ್ಟು ಬೇರೆ ಕಷ್ಟವೇ ಇಲ್ಲ. ಐದು ಒಂದು ಕಷ್ಟವನ್ನೇ ಕೊಟ್ರೆ ಅದಕ್ಕಿಂತ ದೊಡ್ಡ ಕಷ್ಟ ಇಲ್ಲವೇ ಇಲ್ಲ. ಅದನ್ನ ಬಿಟ್ಟು ಹಾಗೆ ತಪ್ಪಿಸಿದ್ರು. ಆದ್ರೂ ಈ ಸಂಸಾರದಿಂದ ಅವ್ರು ತಪ್ಪಲಿಲ್ಲ. ಈ ಸಂಸಾರಕ್ಕೆ ಕೊಡುವಂತ ಎರಡನೇ ಪ್ರಶ್ನೆ ಏನಂದ್ರೆ, ಅಸುಲಭ ಕ್ಲೇಶ ನಿರ್ಮೋಹಕ ಮಸ್ತು ಹಸ್ತಪ್ರಾಯ ಆನಂದಂ. ಆನಂದಾತ ಕಾಣಿಸ್ತೆ ಅಂದ ಆನಂದ ಬಂದು ಅನುಭವಿಸಲಿಕ್ಕೆ ಆಗೋದಿಲ್ಲ. ಆನಂದಾತ ಕೇಳಿ ಸಂತೋಷ ಪಡಬಹುದು, ನೋಡಿ ಸಂತೋಷ ಪಡಬಹುದು, ಇಲ್ಲ ಹಿಂದೆ ನಡೆದ ಘಟನೆ ನೋಡಿ ಸಂತೋಷ ಪಡಬಹುದು, ಇಲ್ಲ ಮುಂದೆ ಆನಂದ ಬರ್ತಾ ಸಂತೋಷ ಪಡಬಹುದು, ಆನಂದನ ಅನುಭವಿಸಲಿಕ್ಕೆ ಆಗೋದೇ ಇಲ್ಲ. ಅಂತ ಸಂಸಾರದಲ್ಲಿ ಯಾವಾಗನೇ ಅವರು ಕಷ್ಟಪಟ್ಟೇ ಇರಬೇಕು. ಆಚಾರನ ಬಂದು ಯಾರು ಔದಾಸೀನ ಮಾಡಿದರೋ ಆ ಕಷ್ಟವನ್ನು ಅವ್ರು ಪಡಬೇಕು. ಹಂಗಂತ ಹೇಳಿ ಈ ಮೂರನೇ ಶ್ಲೋಕವನ್ನು ಮುಗಿಸ್ತಾರೆ. ಸೊ ಅದಕ್ಕೆ ಹಿಂದೆ ಇರುವಂತ ಆಮೇಲೆ ನೋಡೋಣ. ಮೂರು ಶ್ಲೋಕ ಆಯಿತು.